நாராயண மனாமயம் சம்பிரணம்ய பிரவக்ஷாமி பிரமாணானாம் ஸ்வரக்ஷணம். த்விஜ அனுமானம் ஸ்வார்த்தம் பரார்த்தம். அனுமானது எரடு விதா, ஸ்வார்த்தானுமான மற்றும் பரார்த்தானுமான. ಸ್ವಾರ್ಥಾನುಮಾನ ಅಂದ್ರೇನು? ತನಗೋಸ್ಕರ ಮಾಡಿಕೊಂಡ ಅನುಮಾನ ಸ್ವಾರ್ಥಾನುಮಾನ. ಎಲ್ಲೋ ಯೋಚನೆ ಮಾಡ್ತಾ ಇದ್ದ, ಹೊಗೆ ಕಾಣಿಸ್ತೇವೆ, ಓಹೋ ಬೆಂಕಿ ಇದೆ ಅಂತ ಅನ್ಕೊಂಡ, ಎಚ್ಚರಿಕೆ ಬಂತ, ಅದ್ರಲ್ಲಿ ಸರಿ ಇವರು ತನಗೆ ತಾನೇ ಅರ್ಥ ಮಾಡಿಕೊಂಡಿದ್ದು. ಸ್ವಾರ್ಥಾನುಮಾನ, ತಾನು ಧೂಮವನ್ನು ನೋಡಿ ಅಲ್ಲಿ ಬೆಂಕಿ ಇದೆ ಅಂತ ತಾನು ತಿಳ್ಕೊಂಡ್ರೆ ಅದು ಸ್ವಾರ್ಥಾನುಮಾನ. ಪರಾರ್ಥಾನುಮಾನ ಇನ್ನೊಬ್ರು ಹೇಳಬೇಕೀಗ, ನೋಡು ಅಲ್ಲಿ ಇದೆ, ಅಲ್ಲಿ ಬೆಂಕಿ ಇದೆ, ಹೋಗು ಅಲ್ಲಿ ಅಂತ ಹೇಳ್ತಾರಲ್ಲ, ಇದೇನಿದು ಪರಾರ್ಥಾನುಮಾನ, ಅಲ್ಲಿ ಬೆಂಕಿ ಇದೆ ಅಂತ ಹೇಳಿದ. ಅವನು ಯಾತಕ್ಕೆ ಅಂತ ಕೇಳಿದ, ಧೂಮ ಇರೋದರಿಂದ ಅಂತ ಹೇಳಿದ. ಅವಾಗ ಅವನು ಹೊರಟ, ಇದೇನಿದು ಪರಾರ್ಥಾನುಮಾನ. ಸ್ವಾರ್ಥ ಇಲ್ಲಿ, ಸ್ವಾರ್ಥ ಅಂದ್ರೆ ಸೆಲ್ಫಿಶ್ ಎಂಬಾರ್ ಉಪಯೋಗಿಸ್ತಾರೆ, ನಾವು ಸ್ವಾರ್ಥ ಸ್ವಾರ್ಥಿ ಮನುಷ್ಯ ಅಂತಾರಲ್ಲ ಆ ರೀತಿ ಉಪಯೋಗಿಸೋದಲ್ಲ. ಇದು ತನಗೋಸ್ಕರ ಮಾಡಿಕೊಂಡಿತ್ತು, ಇನ್ನೊಬ್ಬರಿಗೋಸ್ಕರ ಹೇಳಿತ್ತು. ಪರೋಪದೇಶ ಅನಪೇಕ್ಷಂ ಸ್ವಾರ್ಥಂ, ಪರೋಪದೇಶ ಅನಪೇಕ್ಷಂ ಸ್ವಾರ್ಥಂ. ಇನ್ನೊಬ್ಬರಿಗೆ ಹೇಳೋ ಉದ್ದೇಶ ಇಲ್ಲದೇನೆ ತಾನಷ್ಟೇ ತಿಳ್ಕೊಳ್ಳೋದು ಕೊರಟಾಗ ಸ್ವಾರ್ಥಾನುಮಾನ ಅಂತ ಕರೀತಾರೆ. ತದಪೇಕ್ಷಂ ಪರಾರ್ಥಂ, ಇನ್ನೊಬ್ಬರಿಗೆ ಹೇಳೋ ಉದ್ದೇಶ ಇದ್ದಾಗ ಅದೇನಂತ ಕರೀತಾರೆ, ಪರಾರ್ಥಾನುಮಾನ ಅಂತ ಕರೀತಾರೆ. ವ್ಯಾಪ್ತಿಮಲ್ ಲಿಂಗಬೋಧಕಂ ವಾಕ್ಯಂ ಪರೋಪದೇಶ. ಈ ಪರೋಪದೇಶ ಅಂದ್ರೇನು, ಅನುಮಾನ ಇನ್ನೊಬ್ರು ಹೇಳೋದು ಅಂದ್ರೇನು ಅಂದ್ರೆ, ವ್ಯಾಪ್ತಿಮಲ್ ಲಿಂಗಬೋಧಕಂ ವಾಕ್ಯ, ಒಂದು ವಾಕ್ಯ ಉಪಯೋಗಿಸ್ಬೇಕು, ತಾನು ವಾಕ್ಯ ಉಪಯೋಗಿಸಬೇಕಾಗಿಲ್ಲ. ಧೂಮ ಇದೆ, ಬೆಂಕಿ ಅನ್ಕೊಂಡ ಮುಗಿದೋಯ್ತು. ಇನ್ನೊಬ್ರು ಹೇಳಬೇಕಾದ್ರೆ ಒಂದು ವಾಕ್ಯ ಹೇಳಬೇಕು, ಅವನು ನೋಡು ಅಲ್ಲಿ ಪರ್ವತ ಅಲ್ಲಿ ಬೆಂಕಿ ಇದೆ, ಯಾತಕ್ಕೆ ಧೂಮ ಇರೋದ್ರಿಂದ ಹೀಗೆಲ್ಲ ಹೇಳಬೇಕು. ವಾಕ್ಯ ಇದು ಪರ್ವತೋ ವನ್ನಿಮಾನ್ ಧೂಮಾತ್ ಅಂತ ಹೇಳ್ತಾನೆ, ಮಾನಸವತ್ ಇದು ವಾಕ್ಯ ರೂಪವಾದದ್ದು. ವ್ಯಾಪ್ತಿ ಮತ್ತೆ ಲಿಂಗಬೋಧಕಂ, ಒಂದು ಲಿಂಗ ಅಂದ್ರೆ ಹೇತು, ಹೇತು ಅಂದ್ರೆ ಧೂಮ, ಧೂಮ ಹೇಳ್ತಾ ಇದ್ದಾನೆ. ಎಂತ ಧೂಮ ಅದು? ವ್ಯಾಪ್ತಿ ಮತ್ತು ವ್ಯಾಪ್ತಿ ಹೊಂದಿದೆ, ಯಾವುದರ ಜೊತೆಗೆ ವ್ಯಾಪ್ತಿ ಹೊಂದಿದೆ? ಒಂದೇ ಜೊತೆ ವ್ಯಾಪ್ತಿ ಹೊಂದಿದೆ, ಒಂದೇ ಜೊತೆ ವ್ಯಾಪ್ತಿ ಹೊಂದಿರತಕ್ಕಂತ ಧೂಮ ಅಲ್ಲಿರೋದ್ರಿಂದ ಅಲ್ಲಿ ಬೆಂಕಿ ಇದೆ. ನಿನ್ನ ಬೆಂಕಿ ಬಗ್ಗೆ ಕೇಳ್ತಿದ್ದೀಯಲ್ಲ, ಅಲ್ಲಿದೆ ನೋಡು ಅಂತ ಹೇಳಿದ. ಇದು ಇನ್ನೊಬ್ರು ಹೇಳಿದ್ರೆ ವಾಕ್ಯ ರೂಪ ಆಗಬೇಕು, ಅದು ತನಗೆ ಹೇಳ್ಬೇಕಾದ್ರೆ ವಾಕ್ಯ ರೂಪ ಆಗಬೇಕಾಗಿಲ್ಲ. ಮತ್ತೆ ಅದು ವ್ಯಾಪ್ತಿ ಇರಬೇಕು, ಲಿಂಗವನ್ನು ಹೇಳಬೇಕು, ವ್ಯಾಪ್ತಿ ಇರಬೇಕು ಅಂತ ವಾಕ್ಯವನ್ನ ಪರೋಪದೇಶ ಅಂತ ಕರೀತಾರೆ. ಇಷ್ಟು ಸ್ವಾರ್ಥಾನುಮಾನ ಪರಾರ್ಥಾನುಮಾನಕ್ಕೆ ಅರ್ಥ ಇದೆ. ಹಿಂದೊಂದು ರೀತಿ ಏನಂತ ವಿಭಾಗ ಮಾಡಿದ್ರು, ದೃಷ್ಟಾನುಮಾನ ದೃಷ್ಟಾನುಮಾನ, ಆಮೇಲೆ ಸಾಮಾನ್ಯತೋ ದೃಷ್ಟಾನುಮಾನ, ದೃಷ್ಟಾನುಮಾನ ಸಾಮಾನ್ಯತೋ ದೃಷ್ಟಾನುಮಾನ, ಇನ್ನೊಂದೇನು ಸಾಧನಾನುಮಾನ ದೂಷಣಾನುಮಾನ, ಮತ್ತೊಂದ್ಯಾವುದು ಕಾರಣಾನುಮಾನ ಕಾರ್ಯಾನುಮಾನ, ಇನ್ನೊಂದು ಅಕಾರಣ ಕಾರ್ಯಾನುಮಾನ, ಮೂರನೇದು ಹೇಳಿ. ಈಗೆಲ್ಲ ಅನೇಕ ವಿಭಾಗ ಮಾಡಿದ್ರಿ, ಏನ್ ಮಾಡ್ತಾ ಇದ್ದಾರೆ ಈಗ? ಇನ್ನೊಂದೇನು ಹೇಳಿದ್ರು, ಕೇವಲ ಅನ್ವಯಿ, ಕೇವಲ ಹೇಳಿದ್ರಲ್ಲ ಅನ್ವಯ ವ್ಯತಿರೇಕಿ, ಕೇವಲ ವ್ಯತಿರೇಕಿ, ಇನ್ನೊಂದು ರೀತಿ ಮಾಡಿದ್ರು, ಮತ್ತೆ ಅನೇಕ ರೀತಿಯಲ್ಲಿ ವಿಭಾಗ ಮಾಡಿದ್ರು. ಈಗ ಮತ್ತೊಂದು ರೀತಿ ಏನ್ ಮಾಡ್ತಾ ಇದ್ದಾರೆ, ಸ್ವಾರ್ಥಾನುಮಾನ ಪರಾರ್ಥಾನುಮಾನ ಅಂತ ಹೇಳಿ. ತಸ್ಯ ಅವಾಂತರ ವಾಕ್ಯಾನಿ ಅವಯವಾ ತೇಜ ಜಿಜ್ಞಾಸ ಸಂಶಯ ಶಕ್ಯ ಪ್ರಾಪ್ತಿ ಪ್ರಯೋಜನ ಸಂಶಯ ವಿಧಾಸ ಪ್ರತಿಜ್ಞಾ ಹೇತು ಉದಾಹರಣ ಉಪನಯ ನಿಗಮನ ನೀತಿ ದಶೇತಿ ಜರನ್ನಯಾಯಿಕಾ. ಜರನ್ನಯಾಯಿಕರು ನೈವಿನ ನೈಯಾಯಿಕರು ಅಂತ, ನೈಯಾಯಿಕರು ಎರಡು ಗುಂಪು, ನೈಯಾಯಿಕರು ವೈಶೇಷಿಕರು, ನೈಯಾಯಿಕರಲ್ಲಿ ಎರಡು ಗುಂಪು. ಏನಂತ? ಜರನ್ನಯಾಯಿಕರು ನವೀನ ನೈಯಾಯಿಕರು. ಜರನ್ ಅಂದ್ರೆ ಹಳೆಯರು ಅಂತ ಅರ್ಥ, ಪ್ರಾಚೀನ ನೈಯಾಯಿಕರು ಅಂತ. ಜರ ಅಂದ್ರೆ ಮುಪ್ಪು, ಪ್ರಾಚೀನ. ಪ್ರಾಚೀನ ನೈಯಾಯಿಕರು ನವೀನ ನೈಯಾಯಿಕರು ಅಂತ ಎರಡು ಭಾಗ. ಆದ್ರೆ ಪ್ರಾಚೀನ ನೈಯಾಯಿಕರು ಹೇಳ್ತಾರೆ, ಇನ್ನೊಬ್ಬರಿಗೋಸ್ಕರ ಅನುಮಾನವನ್ನು ಉಪಯೋಗಿಸಿದಾಗ ಆ ವಾಕ್ಯ ಹೇಗಿರಬೇಕು ಅಂದ್ರೆ, ಹತ್ತಂಶ ಇರಬೇಕು, ಅದ್ರ ಹತ್ತಂಶ ಇದ್ರೆ ಇನ್ನೊಬ್ರಿಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಯಾವ್ಯಾವುದು? ಜಿಜ್ಞಾಸ, ಮತ್ತೆ ಅವನು ತಿಳ್ಕೊಳ್ಳೋ ಅಪೇಕ್ಷೆ ಇರಬೇಕು ಅವ್ರಿಗೆ, ಆಮೇಲೆ ಸಂಶಯ, ಸಂಶಯ ಬಂದಿರಬೇಕು, ಶಕ್ಯ ಪ್ರಾಪ್ತಿ ಪ್ರಯೋಜನ, ಶಕ್ಯ ಪ್ರಾಪ್ತಿ ಅಲ್ಲಿರೋ ಸಂಭವ ಇರಬೇಕು, ಪ್ರಯೋಜನ ಹೇಳಿದ ಉಪಯೋಗ ಆಗಬೇಕು, ಸಂಶಯ ವಿಧಾಸ ಸಂಶಯ ಪರಿಹಾರ ಆಗಬೇಕು, ಆಮೇಲೆ ಪ್ರತಿಜ್ಞಾ ಹೇತು ಉದಾಹರಣ ಉಪನಯ ನಿಗಮನ. ಪ್ರತಿಜ್ಞಾ ಹೇತು ಉದಾಹರಣ ಉಪನಯ ನಿಗಮನ, ಇಷ್ಟು ದಶ ಇತಿ ಜರನ್ನಯಾಯಿಕಾಹ. ಇಷ್ಟಕ್ಕೆ ಬೇಕಾದ ಅವಯವಗಳು ಎಷ್ಟು ಬೇಕು? ಪರಾರ್ಥಾನುಮಾನ ಅಂದ್ರೆ ವಾಕ್ಯ ರೂಪ, ವಾಕ್ಯಕ್ಕೆ ಎಷ್ಟು ಭಾಗಗಳಿರಬೇಕು? ಹತ್ತು ಭಾಗ ಇರಬೇಕು ಅಂತ ಹೇಳಿದವರು ಯಾರು? ಜರನ್ನಯಾಯಿಕ. ನವೀನ ನೈಯಾಯಿಕ ಹೇಳ್ತಾನೆ ಐದಿರಬೇಕು ಅಂತ ಹೇಳಿದ್ರು. ಪ್ರತಿಜ್ಞಾದಯ ಪಂಚೈವೇತಿ ನವೀನಾಹ. ನವೀನ ನೈಯಾಯಿಕರು ಹತ್ತು ಬೇಕಾಗಿಲ್ಲ, ಐದು ಸಾಕು ಅಂತ ಹೇಳಿದ್ರು. ಎಷ್ಟು ಎಷ್ಟು ಸಾಕು ಐದು ಅಂದ್ರೆ, ಪ್ರತಿಜ್ಞಾ ಹೇತು ಉದಾಹರಣಾನಿ ಉದಾಹರಣೋಪ ನಿಗಮನಾನಿ ತ್ರಯೇವೇತಿ ಮೀಮಾಂಸಕಃ. ಮೀಮಾಂಸಕರು ಹೇಳಿದ್ರು ಮೂರು ಸಾಕು ಅಂದ್ರು, ಹತ್ತು ಹೋಗಿ ಐದು ಹೋಗಿ ಮೂರು ಬಂತು. ಪ್ರತಿಜ್ಞಾ ಹೇತು ಉದಾಹರಣಾನಿ, ಮೂರು ಯಾವ್ದಿರಬಹುದು ಅಂದ್ರೆ ಒಟ್ಟು ಐದರಲ್ಲಿ ಅವ್ರು ಹೇಳಿದ ಪ್ರತಿಜ್ಞಾ ಹೇತು ಉದಾಹರಣ ಉಪನಯ ನಿಗಮನ ಐದಿರಬೇಕು ಅಂತ ಅವ್ರು ಹೇಳಿದರೆ ಅದರಲ್ಲಿ ಈ ರೀತಿ ಈ ಮೂರಾರು ಇರಬಹುದು, ಆ ಮೂರಾರು ಇರಬಹುದು, ಪ್ರತಿಜ್ಞಾ ಹೇತು ಉದಾಹರಣ ಇರಬಹುದು, ಉದಾಹರಣಾ ಉಪನಯ ನಿಗಮನ ಬೇಕಾದ್ರೆ ಒಟ್ಟು ಮೂರು ಸಾಕು ಅಂತ ಅವ್ರು ಹೇಳಿದ್ರು ಮೀಮಾಂಸಕರು ಹೇಳಿದ್ರು. ಉದಾಹರಣೋಪನಯವು ದ್ವಾವೇವೇತಿ ಬೌದ್ಧ ಬೌದ್ಧ ಹೇಳ್ತಾರೆ ಬೇರೆ ಎರಡು ಸಾಕು, ಉದಾಹರಣ ಉಪನಯ ಇದ್ರೆ ಸಾಕು ಅಂತ ಅವ್ರು ಹೇಳಿದ್ರು. ತತ್ರ ತೃತೀಯ ಪಕ್ಷ ವ್ಯತಿರಿಕ್ತ ನಿಯಮ ಪಕ್ಷ ತಾವನ್ನೋಪನ್ನ ಇತ್ಯಾಹ. ಅದರಲ್ಲಿ ಪ್ರತಿಜ್ಞಾ ತೃತೀಯ ಪಕ್ಷ ಯಾವ್ದಾಯ್ತು ಈಗ ಹೇಳಿದ್ರಲ್ಲ ಮೀಮಾಂಸಕರು ಹೇಳಿದ್ರಲ್ಲ ಅದು ಇದ್ದಿದ್ರಲ್ಲೇ ವಾಸಿ ಅದು. ಉಳಿದೆಲ್ಲ ಏನದು ಬೇಕಾಗಿಲ್ಲ, ಉಳಿದೆಲ್ಲ ಪೂರ್ತಿ ಅನಗತ್ಯವಾದದ್ದು. ಈ ಮೂರನೇ ಪಕ್ಷ ಇದೆಯಲ್ಲ ಮೂರಿದ್ರೆ ಸಾಕು ಅಂತ ಹೇಳ್ತಾರೆ, ಸ್ವಲ್ಪ ವಾಸಿ ಅಂತ ಹೇಳ್ತಾರೆ, ಅದನ್ನು ಒಪ್ಪಲ್ಲ ಪೂರ್ತಿಯಾಗಿ. ಎಲ್ಲದಕ್ಕಿಂತ ಬೆಟರ್ ಇದೆ, ಯಾಕೆ ಮಿನಿಮೈಸ್ ಮಾಡಿದ್ದಾರೆ. ಮುಖ್ಯ ಹತ್ತೋಗಿ ಐದು ಹೋಗಿ ಮೂರಕ್ಕೆ ಬಂತಲ್ಲ ಅದು ಮಿನಿಮೈಸ್ ಮಾಡಿದ್ದಾರೆ. ಬೌದ್ಧರು ಇನ್ನೂ ಕಡಿಮೆ ಮಾಡಿದ್ರು ಕೂಡ ಇಂಪಾರ್ಟೆಂಟ್ ಮಿಸ್ ಮಾಡಿದ್ದಾರೆ ಅವರು. ಆದ್ರಿಂದ ಅವ್ರು ಎರಡು ಹೇಳಿದ್ದಾರೆ ಅಂತ ಒಪ್ಪಾಗಿಲ್ಲ, ಇವರು ಮೂರು ಹೇಳಿದ್ದು ಇದ್ದಿದ್ರಲ್ಲೇ ವಾಸಿ ಅಂತ ಹೇಳಿ. ಸಾ ಪ್ರತಿಜ್ಞಾ ಹೇತು ದೃಷ್ಟಾಂತ ರೂಪ. ಸಾ ಅಂದ್ರೇನು? ಪರಾರ್ಥವಾಗಿ ಹೇಳತಕ್ಕಂಥ ಅನುಮಾನ ಏನಿದೆ ಅದು ಯಾವ ರೀತಿ ಇರಬೇಕು ಅಂತ ಕೇಳಿದ್ರೆ ಮೂರಂಶ ಸಾಮಾನ್ಯವಾಗಿ ಬಂದಿರಬೇಕು. ಪ್ರತಿಜ್ಞಾ ಹೇತು ದೃಷ್ಟಾಂತ. ಪ್ರತಿಜ್ಞಾ ಅಂದ್ರೇನು? ಪರ್ವತೋ ವನ್ಯಮಾನ್, ಇದು ಪ್ರತಿಜ್ಞೆ. ಈ ಪ್ರತಿಜ್ಞೆ ಈ ರೀತಿಯಲ್ಲ, ಜೈದ್ರ ಕೊಂದೇ ಕೊಲ್ತೇನೆ ಅಂತ ಪ್ರತಿಜ್ಞೆಗಳಲ್ಲ. ಎಂತ ಪ್ರತಿಜ್ಞೆ ಇದು? ಅಲ್ಲಿ ಪರ್ವತ, ಅಲ್ಲಿ ಬೆಂಕಿ ಇದ್ದೇ ಇದೆ, ಈ ತರ ಪ್ರತಿಜ್ಞೆ ಪ್ರತಿಜ್ಞಾ. ಮುಂದೆ ಹೇಳಿದ್ರೆ ಪಕ್ಷವಚನ ಪ್ರತಿಜ್ಞೆ, ಅದು ಡೆಫಿನೇಷನ್. ಪಕ್ಷವಚನ ಪ್ರತಿಜ್ಞಾ, ಪರ್ವತೋ ವನ್ಯಮಾನ್ ಅಂತ ಹೇಳ್ತೇವಲ್ಲ ಅದಕ್ಕೆ ಪ್ರತಿಜ್ಞಾ ಅಂತ ಕರೀತಾರೆ. ಇನ್ನೊಂದೇನು ಹೇತು? ಹೇತು ಅಂದ್ರೆ ಗೊತ್ತಿದೆ ಈಗ, ಧೂಮಾತ್ಮ ಹೇತು. ಪರ್ವತೋ ವನ್ಯಮಾನ್ ಪ್ರತಿಜ್ಞಾ ಧೂಮಾತ್ ಹೇತು. ದೃಷ್ಟಾಂತ ಅಂದ್ರೇನು? ಮಹಾನಸವತ್ ಅಡಿಗೆ ಮನೆ ಅಂತ ಹೇಳಿಬಿಟ್ಟು ಇಷ್ಟಿದ್ರೆ ಸಾಕು ಸಾಮಾನ್ಯವಾಗಿ. ಸಾಹಿತಿ ಉತ್ಪತ್ತಿ ಉಪಪತ್ತಿ ಪ್ರತಿಪಾದಕ ವಾಕ್ಯವು ಪರೀಕ್ಷತೆ. ಸಾ ಅನ್ನೋ ವಾಕ್ಯಕ್ಕೆ ಉಪಪತ್ತಿಯನ್ನು ಹೇಳತಕ್ಕಂಥ ವಾಕ್ಯವನ್ನು ಮನಸ್ಸಲ್ಲಿ ಇಟ್ಕೊಂಡು ಹೇಳಿರೋ ಮಾತು. ದೃಷ್ಟಾಂತೆ ಅತೀತ ದೃಷ್ಟಾಂತೆ ತತ್ ಪ್ರತಿಪಾದಕ ಉದಾಹರಣ. ಉದಾಹರಣೆ ಶಬ್ದಕ್ಕೆ ಏನರ್ಥ? ಕೆಲವು ಪದಗಳನ್ನು ಹೇಳ್ತಾರೆ ಈಗ. ಉದಾಹರಣೆ ಅಂದ್ರೆ ಏನು ಅಂದ್ರೆ ದೃಷ್ಟಾಂತೆ ಅತೀತ ತತ್ ಪ್ರತಿಪಾದಕ ಉದಾಹರಣ. ದೃಷ್ಟಾಂತದೊಳಗೆ ಮಹಾನಸ ದೃಷ್ಟಾಂತ, ಅದರಲ್ಲಿ ವ್ಯಾಪ್ತಿಯನ್ನು ಹೇಳಿಕೊಟ್ಟಿದ್ದಾರೆ, ಅದಕ್ಕೆ ಉದಾಹರಣ ಅಂತ ಕರೀತಾರೆ. ಈಗ ಮಹಾನಸವತ್ ಪರ್ವತೋ ವನ್ಯಮಾನ್ ಅಂತ ಹೇಳೋದು ಉದಾಹರಣೆ ಕೊಟ್ಟಿರೋ ಮಾತು. ಪ್ರತಿಪಾದನಾಯ ಪಕ್ಷವಚನ ಪ್ರತಿಜ್ಞಾ. ಅಲ್ಲಿ ಧೂಮ ಇದೆ ಧೂಮ ಇದೆ ಅಂತ ಹೇಳಿದ್ರು, ಸರಿ ಮುಂದೇನು ಅಂತ ಕೇಳಿದ. ಅದಕ್ಕೆ ಪರ್ವತದಲ್ಲಿ ಬೆಂಕಿ ಇದೆ ಅದು ಪಕ್ಷವಚನ ಅಂತ ಹೇಳಿದ್ರು. ಪ್ರತಿಪಾದನಾಯ ಪಕ್ಷವಚನ ಪ್ರತಿಜ್ಞಾ. ಬರೀ ಬೆಂಕಿ ಇದೆ ಅಂದ್ರೆ ಎಲ್ಲಿದೆ ಅಂತ ಹೇಳಬೇಕು? ಬೆಂಕಿ ಇದೆ ಅಂದ್ರೆ ಉಪಯೋಗ ಇಲ್ಲ. ಪರ್ವತ ಪರ್ವತ ಅಂದ್ರೆ ಉಪಯೋಗ ಇಲ್ಲ. ಪರ್ವತದಲ್ಲಿ ಬೆಂಕಿ ಇದೆ ಅಂತ ಹೇಳಿದ್ರೆ ಅದು ಅರ್ಥ ಆಗುತ್ತೆ. ಅದಕ್ಕೆ ಪ್ರತಿಜ್ಞಾ ಅಂತ ಹೇಳಿದ್ರು, ಪಕ್ಷವಚನ ಪ್ರತಿಜ್ಞಾ. ಮುಂದೆ ಯಥಾ ಪರ್ವತೋ ಅಗ್ನಿಮಾನಿ, ಪರ್ವತದಲ್ಲಿ ಬೆಂಕಿ ಇದೆ ಅನ್ನೋದು ಪ್ರತಿಜ್ಞಾ ವಾಕ್ಯ. ಯಾರು ಅದಕ್ಕೆ ಅಂತ ದೃಷ್ಟಾಂತ ಕೊಡ್ಲಿಲ್ಲ ನಾವೀಗ. ನಾವು ಹೊಂಟೆ ಆ ಬೆಂಕಿ ದೃಷ್ಟಾಂತ ನಮ್ಗೆ ಯಾತಕ್ಕೆ ಕಬ್ಬಿಡ ದೃಷ್ಟಾಂತ ಬೇಕಿಲ್ಲ ಅಂತ ಕೇಳಿದ್ರೆ ನಾವು ಏನ್ ಪುರುಮಾಂಡ ಕೊಟ್ಟಿಲ್ಲ ಈಗ? ಬರೀ ಬೆಂಕಿ ಇದೆ ಅಂತ ಪುರುಮಾಂಡ ಕೊಟ್ಟಿಲ್ಲ, ಧೂಮದಿಂದ ಬೆಂಕಿ ಇದೆ ಅಂತ ಹೇಳಬೇಕಾಗಿದೆ. ಬೆಂಕಿ ಕಂಡಿದ್ರೆ ಪ್ರಶ್ನೆ ಏನ? ಅಲ್ಲಿ ಯಾಕೆ ಅನುಮಾನ ಮಾಡೋದಿಲ್ಲ ಅಂದ್ರೆ ಬೆಂಕಿ ಕಾಣಿಸ್ತಾ ಇದೆ, ಮತ್ತೆ ಕೃತಿ ಹೇಳಬೇಕು ಅದಕ್ಕೀಗ. ರೆಸಾರ್ಟ್ ಐರೋನೊಳಗೆ ನೀವು ಏನು ಕಾರಣ ಕೊಡೋಕೆ ನೆಸಿಟಿಲ್ಲ, ಅದಕ್ಕೆ ಬೆಂಕಿ ನೋಡಿ ಬೆಂಕಿ ಕಾಣ ಬೆಂಕಿನೇ ಕಂಡಿದ್ದೀನಿ ಹೆಚ್ಚು ಕೊಡಬೇಕಾಗಿದೆ. ನೀವೀಗ ಏನು ಹೇಳಬೇಕಾಗಿಲ್ಲ, ಅದು ಯಾವ್ದ್ರ ಸಿದ್ಧವಾಗಿದೆ ಅದೀಗ? ಪ್ರತ್ಯಕ್ಷ ಸಿದ್ಧ. ಅದಕ್ಕೆ ಏನು ಉಪಯೋಗಿಸಬೇಕಾಗಿಲ್ಲ? ಅನುಮಾನ ಉಪಯೋಗಿಸಬೇಕಾಗಿಲ್ಲ. ಅನುಮಾನ ಉಪಯೋಗಿಸೋದು ಯಾವಾಗ? ಯಾವಾಗ ನಮಗೆ ಸಾಧ್ಯ ಕಂಡಿಲ್ಲ ಅವಾಗ ನಾವು ಉಪಯೋಗಿಸಲು ಪ್ರಯತ್ನ ಪಡ್ತೇವೆ. ಅದು ಹೌದು ತಾನೆ? ದೇರ್ಫೋರ್ ಅದು ಟೋಟಲಿ ರೂಲ್ಡ್ ಔಟ್. ಈಗ ಸಾಧನತ್ವ ಅಭಿವ್ಯಂಜಕ ವಿಭಕ್ತಿ ಅಂತಂ ಲಿಂಗವಚನ ಚೆನ್ನಾಗಿ ಬರ್ತದೆ, ಪಾಸ್ ಆಗಬಹುದು. ಇವೆಲ್ಲ ಯಾವಾಗ ಹೇಳ್ತೇನೆ? ರಿಸಲ್ಟ್ ಬಂದಿಲ್ಲ ಹೇಳ್ತೇವೆ ಅಷ್ಟೇನೆ. ರಿಸಲ್ಟ್ ಬಂದ್ರೆ ಯುಕ್ತಿ ಬೇಕಾಗಿಲ್ಲ, ಏನ್ ಸಾಕೀಗ? ಅನ್ನೊಂದು ಸಾಕೋಗಿದೆ, ಆಗಮ ಒಂದು ಹೋಗಿದೆ. ಆದ್ರೆ ಏನು ಅಲ್ಲಿ ಆಗಮ ಪ್ರತ್ಯಕ್ಷ ಇರಲ್ಲ, ಆಗಮ ಫೇಲ್ ಆಗಿದೆ, ಕಂಡಾಗಿದೆ. ವ್ಯಾಪ್ತಿ ಯಥಾ ಧೂಮವತ್ವ ಅತಿಥಿ ಸಾಧನತ್ವ ಅಭಿವ್ಯಂಜಕ ಇವೆಲ್ಲ ಟೆಕ್ನಿಕಲ್ ಟರ್ಮ್ಸ್, ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಮುಂದೆ ಯಾವುದೇ ಗ್ರಂಥ ಹೋದ್ರೆ ಕಷ್ಟ ಅರ್ಥ ಆಗ್ಬಿಡುತ್ತೆ. ಶಾಸ್ತ್ರ ಗ್ರಂಥ ಓದಬೇಕಾದ್ರೆ ಇವೆಲ್ಲ ಎಂಟ್ರಿ ಇದು ಕೊಡೋದು. ಇದಿಲ್ಲದೆ ಓದಕ್ಕೆ ಹೋದಾಗ ಏನಾಗುತ್ತೆ? ಪ್ರತಿ ಸರ್ತ ಅರ್ಥ ಹೇಳ್ಬೇಕು ಅದಕ್ಕೆ. ಈ ಪರ್ವತ ಯಾವ್ದೋ ವಾಕ್ಯ ಅರ್ಥ ಅದಕ್ಕೆ ಅಷ್ಟೊತ್ತಿಗೆ ಆಗುತ್ತೆ, ಇಷ್ಟೊತ್ತಿ ಸುತ್ತೋದ್ರ ಮುಂದಕ್ಕೆ ಹೋಗೋದಿಲ್ಲ ಗಾಡಿ. ಇಷ್ಟೊತ್ತಿ ಅರ್ಥ ತಿಳ್ಕೊಂಡ್ರೆ ತಲೆಬಿಸಿ ಆಗ್ಬಿಡುತ್ತೆ, ಮತ್ತೆ ಮುಂದಕ್ಕೆ ಹೋಗೋದಿಲ್ಲ. ಇದೆಲ್ಲ ಗೊತ್ತೇ ಟಕ ಟಕ ಮುಂದೆ ಹೋಗ್ತಾ ಇರೋದು. ಉದಾಹರಣೆಗೆ ಎಂ ಎಸ್ ಸಿ ಕ್ಲಾಸಿನ ಬಗ್ಗೆ ಹೇಳ್ತಾ ಕುತ್ಕೊಂಡ್ಬಿಟ್ರೆ ಎದ್ದು ಪಾಠ ಬೀಗಬೇಕು ಅವರಿಗೆ. ಅದಕ್ಕೆ ಅವೆಲ್ಲ ಬರ್ತಿರ್ಬೇಕು ಮೊದಲೇ. ಮನೆಯಲ್ಲಿ ಓದಿದ್ರೆ ಏನು ಕಷ್ಟ ಅಲ್ಲ, ಅವತ್ತಿಂದ ಅವತ್ತಿಗೆ ನೆನ್ಪಿಟ್ಕೊಂಡ್ಬಿಟ್ರೆ ಆಯ್ತು. ಸಾಧನತ್ವ ಅಭಿವ್ಯಂಜಕ ವಿಭಕ್ತ್ಯಂತಂ ಲಿಂಗವಚನಂ ಹೇತು. ಲಿಂಗವಚನಂ ಹೇತು ಏನ್ ಮಾಡ್ಬೇಕೀಗ? ಹೇತು ಕೊಡೋದು ಅಂದ್ರೇನು? ಲಿಂಗ ಧೂಮಾತ್ ಅನ್ನೋದು ಹೇತು. ಪರ್ವತ ವನ್ಯಮಾನ್ ಅಂತ ಹೇಳಿದ ಧೂಮಾತ್ ಅನ್ನೋದು ಹೇತು. ಬರೀ ಧೂಮ ಅನ್ಬೋದು ಅಂತ ಪ್ರಶ್ನೆ. ಬರೀ ಧೂಮ ಅಂದ್ಬಿಟ್ರೆ ಅಗ್ನಿಮಾನ್ ಧೂಮ ಸಂಬಂಧ ಏನ್ ಪ್ರಶ್ನೆ ಬರಲಿಲ್ಲ ಅದಕ್ಕೀಗ. ಯಾವ ರೀತಿ ಹೇಳ್ಬೇಕದನ್ನ? ಧೂಮಾತ್. ಧೂಮಾತ್ ಏನದು? ಪಂಚವಿಭಕ್ತಿ. ಪಂಚವಿಭಕ್ತಿ ಏನ್ ಹೇಳುತ್ತದೋ ಹೇತು ಹೇಳ್ತಾ ಇದೆ. ಬಿಕಾಸ್ ಅಂತ ಅರ್ಥ. ತಾ ಶಬ್ದಕ್ಕೆ ಏನಂತ ಅರ್ಥ? ಲಿಂಗಾತ್ ಅಂತ ಹೇಳಿದಾಗ ಬಿಕಾಸ್ ಆಫ್ ಫೈರ್ ಸ್ಮೋಕ್ ಏನಿರ್ಬೇಕಲ್ಲಿ ದೇರ್ ಇಸ್ ಫೈರ್ ಅಂತ ಹೇಳಿದ್ರು ಗೊತ್ತಾಯ್ತಾ. ಅದಕ್ಕಾಗಿ ಸಾಧನತ್ವ ಅಭಿವ್ಯಂಜಕ ವಿಭಕ್ತ್ಯಂತಂ ಲಿಂಗವಚನಂ, ಸಾಧನತ್ವ ಅಭಿವ್ಯಂಜಕ ವಿಭಕ್ತ್ಯಂತಂ, ಸಾಧನತ್ವವನ್ನು ತಿಳಿಸಿಕೊಡತಕ್ಕಂತಹ ವಿಭಕ್ತಿಯನ್ನ ಹೊಂದಿರತಕ್ಕಂತಹ ಸಾಧನತ್ವ ವ್ಯಂಜಕವಾದ ವಿಭಕ್ತಿ ಅಂದ್ರೆ ಪಂಚಮವಿಭಕ್ತಿ ಅಂತ ಅರ್ಥ. ಪಂಚಮವಿಭಕ್ತಿಯ ಅದು ಲಿಂಗಂ ಅನ್ನೋದೇನದು ಪ್ರಥಮ ವಿಭಕ್ತಿ, ಲಿಂಗಾತ್ ಎಂಬುದೇನು ಪಂಚಮವಿಭಕ್ತಿ. ಆ ಶಬ್ದ ನಡೆಸೋದು ಗೊತ್ತಿರಬೇಕು, ಅದು ಯಾವ ರೂಪ ತಗೊಳ್ಳುತ್ತದು ಸಪ್ತಮಿ ಪಂಚಮಿಯಲ್ಲಿ ಅಂತ ಗೊತ್ತಿಲ್ಲದೆ ಹೋದ್ರೆ ಉಹೇತು ರೂಪದಿಂದ ಬರೋದಿಲ್ಲ. ಅದಕ್ಕೆ ಸಾಧನತ್ವವನ್ನು ತಿಳಿಸಿಕೊಡತಕ್ಕಂತಹ ವಿಭಕ್ತ್ಯಂತವಾಗಿರತಕ್ಕಂತಹ ಲಿಂಗವನ್ನು ತಿಳಿಸಿಕೊಡತಕ್ಕಂತಹ ವಾಕ್ಯಕ್ಕೆ ಏನಂತಾರೆ ಹೇತು ಅಂತ ಕರೀತಾರೆ. ಯಥಾ ಧೂಮವತ್ವಾತ್, ಧೂಮಾತ್ ಅನ್ಬಹುದು, ಧೂಮವತ್ವಾತ್ ಅನ್ಬಹುದು. ಧೂಮ ಧೂಮದಿಂದಾಗಿ, ಧೂಮವನ್ನು ಹೊಂದಿರುವುದರಿಂದಾಗಿ, ಅಷ್ಟೇ ವ್ಯತ್ಯಾಸ. ಧೂಮಾತ್ ಅಂದ್ರೆ ಧೂಮ ಇರುವ ಧೂಮದಿಂದಾಗಿ, ಬಿಕಾಸ್ ಆಫ್ ಸ್ಮೋಕ್ ಅಷ್ಟೇ. ಎರಡನೇ ಅರ್ಥ ಏನಾದ್ರೆ ಧೂಮವತ್ವಾತ್ ಧನ ಧನವತ್ವಾತ್ ಇದ್ರೆ ಹಾಗೆ ಧೂಮವತ್ವಾತ್ ಇತಿ. ವ್ಯಾಪ್ತಿ ದರ್ಶನ ಪುರಸ್ಸರಂ ಸಮ್ಯಕ್ ದೃಷ್ಟಾಂತಾಭಿಧಾನ ಉದಾಹರಣಂ, ವ್ಯಾಪ್ತಿ ದರ್ಶನ ಪುರಸ್ಸರಂ ಸಮ್ಯಕ್ ದೃಷ್ಟಾಂತಾಭಿಧಾನ ಉದಾಹರಣಂ. ದೃಷ್ಟಾಂತವನ್ನು ಕೊಡೋದಕ್ಕೆ ಉದಾಹರಣ ಅಂತ ಕರೀತಾರೆ. ಬರೀ ಮಹಾನ ಸವತ್ ಅಂದ್ರೇನು ದೃಷ್ಟಾಂತ, ಮಹಾನ ಸವತ್ ಅಡಿಗೆ ಮನೆಯಂತೆ ಅದು ದೃಷ್ಟಾಂತ. ಅದು ಉದಾಹರಣ ಅಂದ್ರೇನು ತೋರಿಸ್ತಕ್ಕದ್ರ ಯಾವುದದು ವನ್ಯವ್ಯಾಪ್ಯ ಧೂಮವಾನ ಎಂ ಪರ್ವತ ಅಂತ ಹೇಳಿಬಿಟ್ರೆ, ಅಂದ್ರೆ ಯಾವುದು ವನ್ಯ ಜೊತೆಗೆ ಇರುತ್ತೋ ಅಂತ ಧೂಮವನ್ನ ಪರ್ವತ ಹೊಂದಿದೆ ಅಂತ ಹೇಳಿದ. ಅದೇ ರೀತಿ ವನ್ಯವ್ಯಾಪ್ತಿ ಧೂಮವತ್ ಮಹಾನ ಸವತ್ ಅಂತ ಹೇಳಿಬಿಟ್ರೆ ಗೊತ್ತಾಯ್ತಾ. ವನ್ಯ ಇದ್ರೆ ಮಾತ್ರ ಇರತಕ್ಕಂತ ಧೂಮವನ್ನು ಹೊಂದಿರತಕ್ಕಂತ ಅಡಿಗೆ ಮನೆಯಂತೆ ಇದಿರೋದ್ರಿಂದ ಇಲ್ಲಿ ಬೆಂಕಿ ಇದೆ, ಅದಕ್ಕೆ ಉದಾಹರಣ. ಉದಾಹರಣ ಅಂದ್ರೆ ಬರೀ ಮೆನ್ಷನ್ ಮಾಡೋದ್ರ ಬದಲು ವ್ಯಾಪ್ತಿಯನ್ನು ತೋರಿಸಿ ಹೇಳೋದಕ್ಕೆ ಏನಂತಾರೆ ಉದಾಹರಣ. ಇಲ್ಲಿ ಉದಾಹರಣೆ ಈ ರೀತಿ ಉದಾಹರಣೆ ಅಲ್ಲ, ಉದಾಹರಣೆ ಕೊಡು ಅಂತ ಹೇಳ್ತಾರೆ, ಆ ರೀತಿ ಉದಾಹರಣೆ ಅಲ್ಲ, ಉದಾಹರಣೆ ತೋರಿಸೋದು. ದೃಷ್ಟಾಂತವದಲ್ಲಿ ವ್ಯಾಪ್ತಿಯನ್ನು ಪ್ರದರ್ಶನ ಮಾಡಿಬಿಟ್ರೆ ಸರಿ ಹೋಗುತ್ತೆ. ದೃಷ್ಟಾಂತ ಅಂದ್ರೇನು ವ್ಯಾಪ್ತಿ ಗ್ರಹಣ ಸ್ಥಳಂ ದೃಷ್ಟಾಂತ, ವ್ಯಾಪ್ತಿ ಗ್ರಹಣ ಸ್ಥಳಂ ದೃಷ್ಟಾಂತ. ವ್ಯಾಪ್ತಿಯಲ್ಲಿ ಡೆಮಾನ್ಸ್ಟ್ರೇಟ್ ಮಾಡ್ತೇವಲ್ಲ ಅದಕ್ಕೇನಂತಾರೆ ಅದು ದೃಷ್ಟಾಂತ. ಧೂಮ ಇದ್ದಲ್ಲಿ ಬೆಂಕಿ ಇದೆ ನೋಡು, ಮಹಾನಸಕ್ಕೂ ಅಡಿಗೆ ಮನೆಗೆ ಹೋಗು, ಅದು ಧೂಮ ಇದೆ ನೋಡು, ಅದು ಬೆಂಕಿ ಇದೆಯಲ್ಲ ಅಂತ ಏನು ಡೆಮಾನ್ಸ್ಟ್ರೇಟ್ ಮಾಡಿದ್ರೆ ವ್ಯಾಪ್ತಿನ, ಅದಕ್ಕೇನಂತಾರ ಜಾಗಕ್ಕೆ ದೃಷ್ಟಾಂತ ಅಂತ ಕರೀತಾರೆ. ವ್ಯಾಪ್ತಿಯನ್ನು ಪ್ರದರ್ಶನೆ ಮಾಡಿ ತೋರಿಸಿದಾಗ ಉದಾಹರಣ, ಬರೀ ವ್ಯಾಪ್ತಿ ಇರೋ ಜಾಗ ತೋರಿಸ್ಬಿಟ್ರೆ ಅದು ದೃಷ್ಟಾಂತ. ದೃಷ್ಟಾಂತಕ್ಕೆ ಉದಾಹರಣೆಗೆ ಇರೋ ವ್ಯತ್ಯಾಸ ಅಷ್ಟಿದೆ. ದೃಷ್ಟಾಂತ ಸದ್ವಿವಿಧ, ದೃಷ್ಟಾಂತ ಅನ್ನೋದು ಎತ್ತ ಎರಡು ವಿಧ, ಸಾಧರ್ಮ್ಯ ದೃಷ್ಟಾಂತ ವೈಧರ್ಮ್ಯ ದೃಷ್ಟಾಂತ ಚೈತಿ ಏಕೇ. ಕೆಲವರು ಹೇಳ್ತಾರೆ ಎರಡು ವಿಧ ಹೇಗೆ ಅಂದ್ರೆ ಸಾಧರ್ಮ್ಯ ದೃಷ್ಟಾಂತ ವೈಧರ್ಮ್ಯ ದೃಷ್ಟಾಂತ ಅಂತ ಹೇಳ್ತಾರೆ. ಸಾಧರ್ಮ್ಯ ದೃಷ್ಟಾಂತ ಅಂದ್ರೇನು, ಧೂಮ ಇದ್ದಲ್ಲಿ ಬೆಂಕಿ ಇರುತ್ತೆ ನೋಡು ಮಾನಸದಲ್ಲಿದೆ ಅಂತ ಹೇಳಿದ್ರೆ, ಇದಿದ್ದಾಗಿರುತ್ತೆ ಅಂತ ಹೇಳಿದ್ರೆ ಸಾಧರ್ಮ್ಯ. ನೋಡು ಸರೋವರ ಇದೆ, ಅಲ್ಲೇನಿಲ್ಲ ಬೆಂಕಿನೂ ಇಲ್ಲ ಅಲ್ಲಿ ಧೂಮನೂ ಇಲ್ಲ ಅಂತೇಳಿ ನೆಗೆಟಿವ್ ಫಾರ್ಮ್ ಹೇಳ್ತೀವಿ. ಅದಕ್ಕೇನಂತಾರೆ ವ್ಯತಿರೇಕ ದೃಷ್ಟಾಂತ. ವೈಧರ್ಮ್ಯ ದೃಷ್ಟಾಂತ ಅಂದ್ರೆ ವ್ಯತಿರೇಕ ದೃಷ್ಟಾಂತ ಅಂದ್ರೆ ಒಂದೇ, ಅಂದ್ರೆ ಇದು ಹೀಗಿಲ್ಲದ್ರೆ ಹೀಗಿರೋದಿಲ್ಲ ಅನ್ನೋದು ವ್ಯತಿರೇಕ, ಹೀಗಿದ್ರೆ ಹೀಗಿರುತ್ತೋದು ಅನ್ವಯ ಅಷ್ಟೇ. ಸೊ ಪಾಸಿಟಿವ್ ಫಾರ್ಮ್ ನೆಗೆಟಿವ್ ಫಾರ್ಮ್ ಅಂತ ಇಟ್ಕೊಂಡ್ರಾಯ್ತು. ವೈಧರ್ಮ್ಯ ದೃಷ್ಟಾಂತ ಇತ್ತೇಕೆ ಅನ್ವಯಸ್ಯ ಅನ್ವಯ ವ್ಯಾಪ್ತಿ ಗ್ರಹಣ ಸ್ಥಳಂ ಸಾಧರ್ಮ್ಯ ದೃಷ್ಟಾಂತ. ಮತ್ತೆ ಅನ್ವಯ ವ್ಯಾಪ್ತಿಯನ್ನು ತೋರಿಸಕ್ ಹೊರಟಾಗ ದೃಷ್ಟಾಂತ ಏನಾಗುತ್ತದೋ ಸಾಧರ್ಮ್ಯ ದೃಷ್ಟಾಂತ. ವೈಧರ್ಮ್ಯ ತೋರಿಸಕ್ ಹೊರಟಾಗ ಏನಾಗುತ್ತದೋ ವೈಧರ್ಮ್ಯ ದೃಷ್ಟಾಂತ. ವೈಧರ್ಮ್ಯ ದೃಷ್ಟಾಂತ ಯಾವುದು? ಅದಕ್ಕೆ ಸರೋವರ ಮಹಾಹೃದವತ್, ಹೃದವತ್ ಬೇಕಾದ್ರೆ ಅನ್ಬಹುದು, ಮಹಾನಸ ಮಹಾಹೃದವತ್ ಅಂತ ಹೇಳಬಹುದು. ಸಣ್ಣ ದೊಡ್ಡ ಸರೋವರದಂತೆ ಅಂತ ಹೇಳಿದ್ರೆ ಇನ್ನೂ ಕ್ಲಿಯರ್ ಆಗುತ್ತೆ ಎಂಬ ದೃಷ್ಟಿಯಿಂದ ಹೇಳ್ತಾರೆ. ವ್ಯತಿರೇಕ ವ್ಯಾಪ್ತಿ ಗ್ರಹಣ ಸ್ಥಳ ವೈಧರ್ಮ್ಯ ದೃಷ್ಟಾಂತ, ವ್ಯತಿರೇಕ ವ್ಯಾಪ್ತಿ ಇರುತ್ತೋ ವೈಧರ್ಮ್ಯ ದೃಷ್ಟಾಂತ. ಅದೇ ಉದಾಹರಣಮಿ ಏವಂ ದ್ವಿಧಂ, ಉದಾಹರಣೆ ಕೂಡ ಎರಡು ವಿಧ ಆಯ್ತು. ಈಗ ಸಾಧರ್ಮ್ಯ ಉದಾಹರಣ ವೈಧರ್ಮ್ಯ ಉದಾಹರಣ ಅಂತೇಳಿ ಅದನ್ನು ಎರಡು ಮಾಡಬಹುದು. ಆ ರೀತಿ ಹೇಳಿಕೊಳ್ತಾಗ ತತ್ರ ಸಾಧರ್ಮ್ಯ ಉದಾಹರಣ ಯಥ, ಸಾಧರ್ಮ್ಯ ಉದಾಹರಣೆ ಹೇಗಿರುತ್ತೆ ಅಂದ್ರೆ ಯೋಧು ಭವಾನ್ ಅಸೋ ಅಗ್ನಿಮಾನ್ ಯಥಾ ಮಹಾನಸಃ. ಹೇ ಯಾವುದು ಧೂಮ ಹೊಂದಿರುತ್ತೋ ಅದು ಅಗ್ನಿ ಹೊಂದಿರುತ್ತೆ ಅಡಿಗೆ ಮನೆಯಂತೆ, ಇದು ಸಾಧರ್ಮ್ಯ ದೃಷ್ಟಾಂತ. ಯಾವುದು ವೈಧರ್ಮ್ಯ ಉದಾಹರಣ ಯಥ, ಯೋ ಅಗ್ನಿಮಾನ್ ನ ಭವತಿ ತ ಧೂಮವಾನ್ ನ ಭವತಿ ಯಥಾ ಹೃದ, ಎಲ್ಲಿ ಅಗ್ನಿ ಇರೋದಿಲ್ಲೋ ಅಲ್ಲಿ ಧೂಮಕಳು ಇರೋದಿಲ್ಲ ಸರೋವರದಂತೆ ಅಂತ ಹೇಳಿದ. ಇದರ್ಥ ಮಾಡಿಕೊಂಡ್ರೆ ವ್ಯತಿರೇಕ ಅದು ಸಾಧರಣೆ. ಏತೈಹಿ ತ್ರಿಭಿರೇವ ಅವಯವೈಹಿ ಉಪತ್ತೆ ಹೇ ಬೋಧಯಿತು ಶಕ್ಯತ್ವಾತ್ ನ ತಾದೃಶ ಅವಯವತ್ವಾದಿ ನಿಯಮೋ ಯುಕ್ತ. ಈ ಮೂರರಿಂದನೇ ನಮಗೆ ಇನ್ನೊಬ್ಬರಿಗೆ ಅಲ್ಲಿ ಅನುಮಾನದಿಂದ ಬರೋ ಜ್ಞಾನ ಹುಟ್ಟಿಸಕ್ ಸಾಧ್ಯ ಇರೋದ್ರಿಂದ ಹತ್ತಡೋದು ಹತ್ತೊಂದೊಪ್ಪ ಐದಂತೊಪ್ಪ ಇದು ಹೇಳಿದ್ದೆಲ್ಲ ಸರಿಯಲ್ಲ, ಮೂರು ಸಾಕು ಅಂತ ಹೇಳಿ. ಅಥವಾ ದೃಷ್ಟಾಂತ ಪದೇನ ತದ್ವಚನ ಮಾತ್ರ ಉಪಲಕ್ಷಣೆ ಇದಂ ಪಕ್ಷಾಂತರಂ, ಅಥವಾ ದೃಷ್ಟಾಂತ ಪದೇನ ತದ್ವಚನ ಮಾತ್ರ ಉಪಲಕ್ಷಣೆ ಇದಂ ಪಕ್ಷಾಂತರಂ ಉಪಲಕ್ಷಣಂಚೇತ್. ಹೇಗೆ ಅಂದ್ರೆ ಉದಾಹರಣ ಉಪನಯ ನಿಗಮನೈಹಿ, ಉದಾಹರಣ ಉಪನಯಾಭ್ಯಾಂ ವಾ ಶಕ್ಯತೆ ಬೋಧಯಿತು. ಉದಾಹರಣ ಉಪನಯ ನಿಗಮನ ಅವ್ ಏನಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಪ್ರತಿಜ್ಞಾ ಫಸ್ಟ್ ಇದು ಪರ್ವತೋ ಬಂದಿಮಾನ್ ಪ್ರತಿಜ್ಞಾ. ಧೂಮಾತ್ತಂಬದೇನದು ಹೇತು, ಪ್ರತಿಜ್ಞೆ ಆಯ್ತು ಹೇತು ಆಯ್ತು. ಆಮೇಲೆ ದುಷ್ಟ ಉದಾಹರಣ ಏನು ಮಹಾನಸವತ್ ಅಂತ ಹೇಳಿದ ಮುಗಿತಲ್ಲಿಗೆ. ಉಪನಯ ಅಂದ್ರೆ ಏನು, ಪರ್ವತದಲ್ಲಿ ಬೆಂಕಿ ಇದೆ ಧೂಮ ಇರೋದ್ರಿಂದ ಅಡಿಗೆ ಮನೆಯಂತೆ ಅಂಥೇಳಿ ಆಮೇಲೆ ಉಪನಯ ಮಾಡ್ತಾರೆ. ಉಪನಯ ಅಂದ್ರೇನು, ಈ ಪರ್ವತದಲ್ಲಿ ಆ ರೀತಿಯಲ್ಲಿ ಹೊಗೆ ಇದೆ ಆದ್ದರಿಂದ ಆ ರೀತಿಯಲ್ಲಿ ಹೊಗೆ ಎಂತ ಯಾವ ರೀತಿ ಅಡಿಗೆ ಮನೆಯಲ್ಲಿ ಹೊಗೆ ಇದೆ ಅಲ್ಲಿ ಹೊಗೆ ಇರೋದೆ ಆದ್ದರಿಂದ ಉಪನಯ. ಉಪನಯ ಅಂದ್ರೇನು, ಬಿಲ್ಡಿಂಗ್ ಕ್ಲೋಸ್ ಟು ದಿ ಕನ್ಸರ್ನ್ ಟಾಪಿಕ್, ಅದು ಉಪನಯ. ಆಮೇಲೆ ತಸ್ಮಾತ್ ಪರ್ವತೋ ಅಗ್ನಿಮಾನ್ ಕನ್ಕ್ಲೂಷನ್, ಅದಕ್ಕೆ ನಿಗಮನ ಅಂತ. ನಿಗಮನ ಅಂದ್ರೆ ಏನು, ಕನ್ಕ್ಲೂಷನ್ ಹೆನ್ಸ್ ಅಂತ ಹೇಳ್ತೀವಲ್ಲ. ಹಾಗೆ ಪ್ರತಿಜ್ಞಾ ಹೇತು ದೃಷ್ಟಾಂತ ಆಮೇಲೆ ಉಪನಯ ನಿಗಮನ ಈ ಐದು ಆಯ್ತಲ್ಲಿ. ಅದರಲ್ಲಿ ಐದು ಇರಬೇಕಂತ ಪ್ರಶ್ನೆ ಮಾಡಿದರೆ ಬೇಕಿಲ್ಲ. ಉದಾಹರಣ ಉಪನಯ ನಿಗಮನ ಇಹಿ, ಉದಾಹರಣ ಉಪನಯ ನಿಗಮನ ಬೇಕಾದರೂ ಆಗಬಹುದು. ಉದಾಹರಣ ಉಪನಯಾಭ್ಯಾಮ್, ಉದಾಹರಣ ಉಪನಯ ಹೇಳಬೇಕಾದರೂ ಆಗಬಹುದು. ವಾ ಶಕ್ಯತೆ ಬೋಧಯಿತು ದೃಷ್ಟಾಂತೋಪಮಾನೇನ ಲಿಂಗಶ್ಚ ಪಠ್ಯೆ ಉಪಸಂಹಾರ ಉಪನಯ. ಉಪನಯಕ್ಕೆ ಅರ್ಥ ಬರುತ್ತಾನೆ. ದೃಷ್ಟಾಂತೋಪಮಾನೇನ ಲಿಂಗಶ್ಚ ಪಠ್ಯೆ ಉಪಸಂಹಾರ ಉಪನಯ. ದೃಷ್ಟಾಂತವನ್ನು ಮುಂದಿಟ್ಟುಕೊಂಡು ಆ ಒಂದು ಅಂಥ ಒಂದು ಧೂಮ ಪಕ್ಕದಲ್ಲಿದೆ ನೋಡು ಅಂತ ಹೇಳೋದಕ್ಕೆ ಉಪನಯ ಅಂತ ಕರೀತಾರೆ. ಹೊಗೆ ಇದ್ದಲ್ಲಿ ಬೆಂಕಿ ಇರುತ್ತೆ, ಪರ್ವತದಲ್ಲಿ ಹೊಗೆ ಇದೆ, ಅದು ವಿಷಯ ಕ್ಲೋಸ್ ಆಗಿ ಬಂತೀಗ. ಆದ್ರಿಂದ ಅಲ್ಲಿ ಏನಿರಬೇಕು, ಬೆಂಕಿ ಇರ, ಅದು ನಿಗಮನ, ಅದು ಉಪನಯ ನಿಗಮನ. ಸೋಪಿ ಉದಾಹರಣಾನುಸಾರೇಣ ದ್ವಿವಿಧ ಐತಿ, ಅದು ಕೂಡ ಹಾಗೆ ಸಾಧರ್ಮ್ಯೋಪನಯ ವೈಧರ್ಮ್ಯೋಪನಯ ಅಂತೇಳಿ. ಸಾಧರ್ಮ್ಯೋಪನಯ ಸಮಾನತರವನ್ನು ತೋರಿಸಿ ಮಹಾರಸದಂತೆ ಇಲ್ಲಿ ಒನ್ನೆಯ ಜೊತೆಗೆ ವ್ಯಾಪ್ತವಾಗಿರತಕ್ಕಂತಹ ಹೊಗೆ ಇದೆ ಅಂತ ಕೇಳಿದ್ರೆ ಅದು ಸಾಧರ್ಮ್ಯ ಉಪನಯ. ಗೊತ್ತಾಯ್ತಾ, ಸರೋವರದಲ್ಲಿ ಹೇಗಿರೋದಿಲ್ಲ ಹಾಗಿಲ್ಲ ಅಂತ ಹೇಳಿಬಿಟ್ರೆ ಅದು ವೈಧರ್ಮ್ಯ ಉಪನಯ ಅಂತ ಕರೀತಾರೆ. ತಥಾಯಂ ನಿರ್ಧೂಮ ಪರ್ವತ ಇದೆ ವೈಧರ್ಮ್ಯ ಉಪನಯ. ಹೇತು ಪುರಸ್ಸರಂ ಪಕ್ಷೆ ಸಾಧ್ಯೋಪಸಂಹಾರ ನಿಗಮನಂ, ಇದು ಸಾಧ್ಯ ಉಪಸಂಹಾರ ಕನ್ಕ್ಲೂಷನ್. ಎಲ್ಲಿ ಪಕ್ಷೆ, ಪಕ್ಷ ಅಂದ್ರೆ ಯಾವುದು, ಪರ್ವತ. ಪರ್ವತದಲ್ಲಿ ಹೇತು ಪುರಸ್ಸರ ಧೂಮ ಹೊಂದಿರತಕ್ಕಂತ ಈ ಪರ್ವತ ಆದ್ದರಿಂದ ಏನಾಗಿದೆ, ಬೆಂಕಿಯನ್ನು ಹೊಂದಿಯೇ ಇದೆ. ಇದು ನಿಗಮನ, ನಿತರಾಂ ಗಮನಂ ನಿಗಮನಂ, ಅದಕ್ಕೆ ಅಫರ್ಮ್ ಮಾಡೋದು. ಥೇರ್ಫೋರ್ ಇದ್ದೇ ಇದೆ, ನಿಗಮನ ಅಂತ ಕರೀತಾರೆ. ಯಥಾ ತಸ್ಮಾತ್ ಪರ್ವತೋ ಅಗ್ನಿಮಾನೇ ವೈ, ಪರ್ವತದಲ್ಲಿ ಅಗ್ನಿ ಇದ್ದೇ ಇದೆ ಅಂತ ಹೇಳಿದ. ಕಿಂಚ ಜಿಜ್ಞಾಸಾದಯ ಶಬ್ದ ಏವ ನಭವಂತಿ. ಇವೆಲ್ಲ ನಮ್ಗೆ ಯಾವ ಸೀರಿಯಸ್ ಗೊತ್ತಾಗುತ್ತೆ ಅಂದ್ರೆ ಎಲ್ಲ ಎರಡಪ್ಪ ಬಿಟ್ಟಿರ್ತಾರೆ, ಏನ್ ಯೋಚನೆ ಮಾಡ್ತಾ ಇದ್ದಾರೆ, ಪಾಪ ಇದ್ಬೇಕಾಗಿದೆ ಕಾಣ್ತಾ ಇಲ್ಲ, ದೂರದಲ್ಲಿ ಹೊಗೆ ಕಾಣಿಸ್ತೀವಿ, ಓಹೋ ಇಲ್ಲಿ ಬೆಂಕಿ ಇದೆ ಅಂತಾಯ್ತು, ಯಾರು ಅಡಿಗೆ ಮಾಡ್ತಿರ್ಬೇಕು. ಸೊ ಮನುಷ್ಯರಿದ್ದಾರೆ ಸದ್ಯಾರ ಎಲ್ಲೋ ಏನಾಯ್ತೀಗ, ನಮಗೆ ಜ್ಞಾನ ಸಿಕ್ತು, ದಾರಿ ತಪ್ಪಿಸ್ಕೊಂಡು ಮನುಷ್ಯನಿಗಿಂತ ಕಂಡ್ರೆ ಏನಾಗುತ್ತಾಗ, ಅದು ಭಾರಿ ಹೊಗೆ ಬಂದ್ರೆ ಕಾಡಿಗಿಚ್ಚು ತಿಳ್ಕೊಂಡ್ಬಿಡ್ತಾನೆ, ಇಲ್ಲ ಬ್ಲಾಸ್ಟ್ ಅಂತ ತಿಳ್ಕೊಂಡ್ಬಿಡ್ತಾನೆ. ಆಗಲ್ಲ, ಸ್ವಲ್ಪ ಸ್ವಲ್ಪ ಹೊಗೆ ಬರ್ತಿದ್ರೆ ಯಾರೋ ಅಡಿಗೆ ಅಡಿಗೆ ಮಾಡಕ್ ಕಾಣಿಸ್ತಾ ಇದೆ, ಅದ್ರಿಂದ ಏನಾಗಿರ್ಬೇಕು, ಇಲ್ಲಿ ಜನ ಇದ್ದಾರೆ ಸದ್ಯ ನಮಗೊಂದು ಆಶ್ರಯ ಸಿಕ್ಕಾಗಾಯ್ತು, ಎಷ್ಟು ಹೆಲ್ಪ್ ಆಗುತ್ತೆ. ಸುಮ್ಮನೆ ಕುತ್ಕೊಂಡು ಮಾತಾಡಿದಾಗ ಹೋಗ್ಬಿಟ್ಟು ಇದ್ರೆ ಬಿಟ್ಟರೆ ಅಂತ ಹೇಳ್ಕೊಂಡ್ಬಿಡ್ತೇವೆ. ಆ ಪ್ರಸಂಗ ಬಂದಾಗ ಏನಾಗುತ್ತದ, ಸೀರಿಯಸ್ ಕನ್ಸರ್ನ್ ಇದ್ದಾಗ ಆಗುತ್ತೆ, ಎಫೆಕ್ಟ್ ಬೇರೆ ಕಡೆ ಇರೋದಿಲ್ಲ. ಇವೆಲ್ಲ ಲೋಕದಲ್ಲಿ ಕಾಣದೇ ಅದೆಲ್ಲ ಕೂಡ, ದಾರಿ ತಪ್ಪಿಸಿದವರೆಲ್ಲ ಕೂಡ ಹೇಳ್ತಾರೆ. ಇದೇ ರೀತಿ ಏನಾಯ್ತು, ಈಗ ಪಾಂಡವರೆಲ್ಲ ನೀರು ಹುಡ್ಕೊಂಡು ಹೊರಟರು, ನಡ್ಸ್ಕೊಂಡವರು ಸಿಗಲಿಲ್ಲ ಜಿಂಕೆಯರು. ಆಮೇಲೆ ತುಂಬಾ ಬಾಯಾರಿಕೆ ಆಯ್ತು, ನೀರು ಬೇಕು ಅಂತ ಕೇಳಿದ್ರು. ನಕುಲ ನೀರಿದೆ ನೋಡು ಅಂತ ಹೇಳಿದ್ರು. ನಕುಲ ಮರ ಹತ್ತಿದ, ನಿಂತ್ಕೊಂಡ, ಅಲ್ಲಿ ನೀರಿರಬೇಕು ಅಂತ ಹೇಳಿದ್ರೆ. ಅದಕ್ಕೆ ತುಂಬಾ ಗಿಡಗಳಿವೆ, ಹಸಿ ಹಸಿಯಾಗಿ ಕಾಣ್ತಾ ಇವೆ, ಈಗ ಬಾಗಿವೆ, ನೀರಿರಬೇಕು ಅಂತ ಹೇಳಿದ. ಅದೇನು ವ್ಯಾಪ್ತಿ, ಎಷ್ಟು ಉಪಯೋಗ ಆಯ್ತು, ಅಲ್ಲಿ ಹೋದ್ರೆ ನೀರಿತ್ತು, ಅಲ್ಲಿ ನೀರಿತ್ತು, ಹೆಚ್ಚು ಪ್ರತಿ ಶುರುವಾಯ್ತು. ನೀರು ಕರೆಕ್ಟ್ ಆಯ್ತು, ಎಸ್ ಮಾಡಿದ್ದೆ. ನೀರು ಬೇಕಾದ್ರೆ ಗೊತ್ತಾಯ್ತು ಎಷ್ಟು ಪ್ರಾಬ್ಲಮ್ ಇದೆ ಅಂತೇಳಿ. ನೀರು ಹುಡುಕೋದಕ್ಕೊಂದು ಮಾರ್ಗ ಇದೆ, ಅದೇ ರೀತಿಯಲ್ಲಿ ಅಗ್ನಿ ಹುಡುಕೋದಕ್ಕೊಂದು ಮಾರ್ಗ ಇದೆ, ಅನೇಕ ದಾರಿ ಇದೆ. ಜನ ತುಂಬಾ ಓಡಾಡಿದ ಜಾಗ ಹಾಗಿದ್ರೆ ಇದು ಮನುಷ್ಯರು ಓಡಾಡಿದ ಜಾಗ, ಕೆಲವು ಕ್ರೂರ ನಮಗೆ ಓಡಾಡಿದ ಜಾಗ ಇರಬಹುದು. ಆನೆ ಹೋಗಿರ್ಬಾರ್ದು, ಮರಗಳು ಬಿದ್ದೋಗ್ಬಿಟ್ಟಿರ್ತೇ, ಏನಾಗಿರುತ್ತೆ ಅಲ್ಲಿ, ಟ್ರ್ಯಾಕ್ಟರ್ ಆನೆನೆ ಹೋಗಿರುತ್ತೆ ಅಂತ ಅರ್ಥ. ಆ ತರ ಯೋಚನೆ ಮಾಡಿದಾಗ ದಾರಿ ಗೊತ್ತಾಗುತ್ತೆ. ಇದೆಲ್ಲ ಪ್ರಾಕ್ಟಿಕಲಿ ಉಪಯೋಗ ಬರೋದು ನಮಗೆ ಪ್ರಸಂಗ ಬಂದಾಗ. ಜಿಜ್ಞಾಸಾದಯ ಶಬ್ದಾಯವನ ಭವಂತಿ, ಇನ್ನು ಜಿಜ್ಞಾಸ ಅಂತ ಸೆರ್ಚ್ ಮಾಡಿದ್ರಲ್ಲ, ಜಿಜ್ಞಾಸೆ ಇರಬೇಕು ಮದ್ದು ಅಂತೇಳಿ. ಜಿಜ್ಞಾಸೆ ಇಲ್ಲದವರು ಮುಂದೆ ಹೇಳೋದಕ್ಕೆ ಬರೋದಿಲ್ಲ, ಆದ್ರಿಂದ ಯಾವ್ದನ್ನು ಸೇರಿಸಬಾರ್ದು. ಅದನ್ನ ಜಿಜ್ಞಾಸೆ ಶಬ್ದದಲ್ಲಿ ಇನ್ಕ್ಲೂಡ್ ಆಗೋದಿಲ್ಲ. ಪರಾರ್ಥಾನುಮಾನದಲ್ಲಿ ಏನಿರೋದು, ಒಂದು ವಾಕ್ಯ ಗೊತ್ತಾಯ್ತಾ, ವಾಕ್ಯಕ್ಕೆ ಎಷ್ಟು ಅವಯವ ಇರಬೇಕು ಅಂದ್ರೆ ಮಾತಾಡ್ತಿರೋದು. ಜಿಜ್ಞಾಸೆ ಇರಬೇಕು ಅಂತ ಹೇಳೋದಕ್ಕೆ ಹೋಗಬಾರ್ದು, ಅದಕ್ಕೆ ಜಿಜ್ಞಾಸೆ ಇಲ್ಲದ ಮುಂದೆ ಹೇಳೋದೇ ಇಲ್ಲ. ಅದರಿಂದಾಗೇನೆ ಅನ್ಕನ್ಸರ್ನ್, ಗೊತ್ತಾಯ್ತಾ, ಅದು ಕನ್ಸರ್ನ್ ವಿಚಾರ ಅಲ್ಲ, ಬಿಟ್ಟುಬಿಡಬೇಕು. ಯಾತಕ್ಕೆ ಕೆಡ್ತಾರೆ ಇದ್ರ, ಆ ಜರನ್ನ ಯಾಕೆ ಏನ್ ಹೇಳಿದ್ರು, ಹತ್ತಬೇಕು ಅಂತ ಹೇಳಿದ್ರಲ್ಲ, ಹತ್ಬೇಕಾದ ಕಾರಣ ಇಲ್ಲ ಅಂತ ಹೇಳಿದ್ರು. ಕುತೂ ವಾಕ್ಯಾವಯವಾಹ, ಜಿಜ್ಞಾಸೆ ಮನುಷ್ಯನ ಒಳಗಿರೋ ಭಾವನೆ ಆದ್ರಿಂದ ವಾಕ್ಯದ ಅವಯವ ಆಗೋದಿಲ್ಲ. ಕುತಸ್ತರಾಮ್ ಸನ್ನಿಯಮ, ನಿಯಮ ಪ್ರಶ್ನೆ ಬರಲೇ ಇಲ್ವಲ್ಲ, ಉಪರೆ ನಿಗಮನ ಯೋಹೋ ಪ್ರತಿಜ್ಞಾ ಹೇತು ಭ್ಯಾಂ ಕಥಾರ್ಥತ್ವಾಚೈ. ಉಪರೆ ನಿಗಮನ ಹೇಳಬೇಕಾದದ್ದಿಲ್ಲ, ಪ್ರತಿಜ್ಞಾ ಹೇತುಗಳಲ್ಲಿ ಸೇರಿ ಹೋಗ್ಬಿಟ್ಟಿದೆ ಅಂತ ಹೇಳಿದರು. ಇಷ್ಟ ಹೇಳಿ ಮುಂದೆ ಕೆಲವು ವಿಷಯ ಹೇಳ್ತಾರೆ. ಹೇತುಗರ್ಭ ಪ್ರತಿಜ್ಞಾ ಕೇವಲಾಪಿ. ಈಗ ಆಚಾರ್ಯ ಒಟ್ಟು ಇಷ್ಟೆಲ್ಲ ಹೇಳಿ ಹತ್ತು ಐದು ಮೂರು ಮೂರರಲ್ಲಿ ಎರಡು ಭಾಗ ಒಂದು ಈಗ ಕೊನೆಗೆ ಎರಡಕ್ಕೆ ಬಂದರು. ಅದೇ ಎಲ್ಲ ಹೇಳ್ಬಿಟ್ಟು ಕೊನೆಗೆ ಹೇಳ್ತಾರೆ, ಯಾವ ನಿಯಮನೂ ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು. ಎಷ್ಟಿರಬೇಕು ಅಂತ ನಿಯಮನೇ ಬೇಕಿಲ್ಲ ಫಸ್ಟ್. ಯಾತಕ್ಕೆ ಅಂತ ಕೇಳಿದ್ರೆ ಇಲ್ಲಿ ಹೇಳ್ತಿರೋ ಆಫ್ಟರ್ ಆಲ್ ಯಾರಿಗೆ ಹೇಳ್ತಿದ್ದೇವೆ ನಾವು ಇದನ್ನ? ಇನ್ನೊಬ್ರಿಗೆ ಹೇಳ್ತಿದ್ದೆ ಹೋಗ್ತಾನೆ. ಆ ಇನ್ನೊಬ್ರು ಎಂತವ್ರು ಅಂತ ನಮಗೆ ಗೊತ್ತಿಲ್ಲ. ಗೊತ್ತಾಯ್ತಾ? ಭಾರಿ ಬುದ್ಧಿವಂತನಾಗಿದ್ರೆ ಏನ್ ಸಾಕು ಅವನಿಗೆ? ಧೂಮ ಅಂತಂದ್ರೆ ಸಾಕು. ಕೆಲವರಿಗೆ ಧೂ ಅಂತಲಿಕ್ಕೆ ಅರ್ಥ ಆಗ್ಬಿಡುತ್ತೆ. ಧೂಮ ಕೂಡ ಓ ಕರೆಕ್ಟ್ ಕರೆಕ್ಟ್ ಅಂದ್ಬಿಡ್ತಾವ. ಇನ್ನು ಕೆಲ ಇಪ್ಪತ್ತು ಅಂತ ಹೇಳಿದ್ರು ಅರ್ಥ ಆಗಲ್ಲ ಅವರಿಗೆ. ಹೇಳಿ ಅದೇ ಅಂದ್ರೆ ಅಂತಂದ್ರೆ ಕೆಟ್ಟೋಗ್ಬಿಡುತ್ತೇವೆ. ಆದ್ರಿಂದ ಏನ್ ಮಾಡಬಾರ್ದು? ನಿಯಮ ಮಾಡ್ಲಕ್ ಹೋಗ್ಬೇಡಿ. ಪ್ರತಿಜ್ಞಾ ಕರೆಕ್ಟ್, ಹೇತು ಕರೆಕ್ಟ್, ಅವೆಲ್ಲ ಕರೆಕ್ಟ್. ಎಷ್ಟಿರಲೇಬೇಕು ಅಂತ ಹೇಳಬಾರ್ದು. ಸಂದರ್ಭಕ್ಕೆ ತಕ್ಕಂತೆ ಅವ್ರ ವ್ಯಕ್ತಿ ಪರಾರ್ಥಾನುಮಾನ ಅಂದ್ಮೇಲೆ ಹೂ ಇಸ್ ದಟ್ ಪರ, ಆ ಪರ ಯಾರು ಅನ್ನೋದ್ರ ಮೇಲೆ ಎಷ್ಟು ಹೇಳ್ಬೇಕು ಅಂತ ಗೊತ್ತಾಗುತ್ತೆ. ಅದೇ ಒಬ್ಬ ಸೈನ್ಸ್ ಹೇಳಬೇಕಾದ್ರೆ ರಮೇಶ್ ಸ್ಕೂಲ್ ಅಲ್ಲಿ ಹೇಳ್ಬೋದು, ಮಿಡ್ಲ್ ಸ್ಕೂಲ್ ಅಲ್ಲಿ ಹೇಳ್ಬೋದು, ಮುಂದೆ ಹೇಳ್ಬೋದು. ಅವ್ರಿಗೆ ಯಾವ ಹೇಳ್ಬೇಕಾದ್ರೆ ಏನಾಗುತ್ತಾಗ ಬೇರೆ ಡಿಫರೆನ್ಸ್ ಬರುತ್ತಾಗ ಯಾಕೆ ಅವ್ರ ಕೆಪಾಸಿಟಿ ಬೇರೆ ಆಗಿರ್ತಾದ್ರಿಂದ ಇಷ್ಟೇ ಹೇಳ್ಬೇಕು ಅಂತೇನೂ ಇಲ್ಲ. ಸೊ ಈ ಐದು ಭಾಗ ಸಾಮಾನ್ಯತೆ ಇರಬೇಕು ಅಂತ ಹೇಳ್ಬೇಕು ಅಂತ ರೂಲ್ ಮಾಡಬಾರ್ದು. ರೂಲ್ ಮಾಡಿದ್ರೆ ಏನಾಗುತ್ತಾಗ? ಅವನೇನ್ ಹೇಳಿದ ಉದಾಹರಣೆ ನೋಡಪ್ಪ, ಅಲ್ಲಿ ಬೆಂಕಿ ಇದೆ ಅಂತ ಹೇಳಬೇಕು. ಬೆಂಕಿ ಇದೆ ಅಂತ ಅಷ್ಟೇ ಹೇಳಿದ. ಅವ್ನು ಹೇಳ್ತಿರ್ಲಿಕ್ಕೆ ಅರ್ಥ ಆಯ್ತು ಅವನಿಗೆ. ಓ ಧೂಮರನ್ನ ಹೇಳ್ತಿದ್ದೇನೆ ಅಂತ ಕೇಳಿಬಿಟ್ಟ ಅವನು. ಧೂಮರ ಹೇಳಿದ್ರೆ ಅಂತ ಮುಗಿದ ಸಿಂಪಲ್ ಅವನಿಗೆ. ಇನ್ನೊಂದು ಸತ್ಯ ಏನಾಯ್ತು? ಈಗ ನೋಡು ಧೂಮ ಅಂತ ಹೇಳಿದ. ಬೆಂಕಿ ಅಂತ ಹೇಳಿದ್ರು ಧೂಮ ಅರ್ಥ ಆಯ್ತು. ಧೂಮ ಅಂದ್ರೆ ಬೆಂಕಿನ ಅರ್ಥ ಆಯ್ತು ಅವನಿಗೆ. ನೋಡ ಅವಳು ಅಡಿಗೆ ಮನೆ ಕಂಡ ಕಾಡ್ತಾರೆ ಪರಿಸರ ಅಂದ. ಕಷ್ಟ ಅರ್ಥ ಮಹಾರಸವತ್ ಅಂತ ಅಷ್ಟೇ ಎಲ್ಲ ತಿಳ್ಕೊಂಡ್ಬಿಟ್ಟ ಅವನು. ಅದು ಬರೀ ಏನ್ ಹೇಳಿದ್ದಲ್ಲ ಅವನೀಗ ದುಷ್ಟಾಂತ ಅಷ್ಟೇ ಹೇಳಿತ್ತು. ದುಷ್ಟಾಂತ ಅಷ್ಟೇ ಹೇಳಿದ್ರು ಸಾಕು, ಹೇತು ಅಷ್ಟೇ ಹೇಳಿದ್ರು ಸಾಕು, ಪ್ರತಿಜ್ಞೆ ಅಷ್ಟೇ ಹೇಳಿದ್ರು ಸಾಕು, ಅಥವಾ ಉಪನಯ ಹೇಳಿದ್ರು ಸಾಕು, ನಿಗಮನ ಹೇಳಿದ್ರು ಸಾಕು. ಯಾವ್ದು ಕೂಡ ಇನ್ಸಿಸ್ಟ್ ಮಾಡಬಾರ್ದು ಇಷ್ಟೇ ಇರಬೇಕು ಅಂತೇಳಿ. ಇವ್ರ ಪ್ರಕಾರ ಏನಾಯ್ತು? ನಿಯಮ ಮಾಡಿಬಿಟ್ಟ ಇವನು ಇದಿರಲೇಬೇಕು ಅಂತೇಳಿ. ಪರ್ವತ ವನ್ಯಮಾನಂದ ಗೊತ್ತಾಯ್ತಪ್ಪ, ಸುಮ್ಮನೆ ಮುಗಿಸಿಲ್ಲ ನಾನು ಅಂತ ಹೇಳಿದ. ಧೂಮಾರ್ಥ ಅಂತ ಹೇಳಿದ. ಮುಗಿದು ಇನ್ನೂ ಹೇಳಿದ ಬಿಡೋದಿಲ್ಲ. ಎಕ್ಸ್ಪ್ಲೇನ್ ಮಾಡಿದ ಏನ್ ಹೇಳ್ಬೇಕು ಅವನಿಗೆ? ಇರುತ್ತೆ ಏನಾಗುತ್ತೆ ಅಲ್ಲಿಗೆ ಭಜಿತ ಆಗ್ಬಿಡುತ್ತೆ. ಆ ನಿಯಮ ಮಾಡಿದ್ರೆ ಆಭಾಸ ಆಗುತ್ತೆ, ಅದು ಸರಿಯಲ್ಲ. ನಮಗೆ ಅರ್ಥ ಆಗಬೇಕಾದ್ರೆ ಏನಿರಬೇಕು? ಸಿದ್ಧಿ ವ್ಯಾಪ್ತಿ ಹೇಳಿದೆ, ಸಿದ್ಧಿ ವ್ಯಾಪ್ತಿ. ಅಲ್ಲಿ ಹೇತು ಇರಬೇಕು, ಅದಕ್ಕೆ ವ್ಯಾಪ್ತಿ ಇರಬೇಕು. ಇದು ಬೇಕೇ ಬೇಕು ಅಷ್ಟೇ. ಇನ್ನೊಬ್ರಿಗೆ ಹೇಳ್ಬೇಕಾದ್ರೆ ಏನ್ ಮಾಡಬೇಕು? ಪ್ರತಿಜ್ಞಾ ಹೇತು ದೃಷ್ಟಾಂತ ಉಪನಯ ನಿಗಮನ ಐದಿದೆ. ಐದರಲ್ಲಿ ಐದು ಹೇಳಿದ್ರು ಅರ್ಥ ಆಗದೆ ಇರೋ ಕೇಸ್ ಇರಬಹುದು, ಒಂದು ಹೇಳಿದ್ರು ಅರ್ಥ ಆಗಬಹುದು, ಎರಡು ಕೆಲವು ಎರಡು ಹೇಳಿದ್ರೆ ಅರ್ಥ ಆಗಬಹುದು, ಎರಡು ಮೂರಕ್ಕೆ ಅರ್ಥ ಆಗಬಹುದು. ಆದ್ದರಿಂದ ಪರಾರ್ಥಾನುಮಾನಕ್ಕೆ ಏನ್ ಮಾಡಬಾರದು ಅಂದ್ರೆ ನಿಯಮನೇ ಮಾಡಬಾರದು. ಇಷ್ಟು ಇಂಪಾರ್ಟೆಂಟ್. ಕೆಲವು ಜಿಜ್ಞಾಸಾದಿಗಳು ಸೇರೋದೆಲ್ಲ ಬಿಟ್ಟುಬಿಡಿ, ಐದು ಉಳಿಯುತ್ತೆ. ಐದರಲ್ಲಿ ಎಷ್ಟಿರಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ಪರನ ಕೆಪಾಸಿಟಿ ನೋಡ್ಕೊಂಡು ಮಾತಾಡೋದ್ರಿಂದ ನಿಯಮ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಂತ ಎಷ್ಟು ಪ್ರಾಕ್ಟಿಕಲ್ ಆಗಿ ಹೇಳ್ತಾರೆ ಆಚಾರ್ಯ. ಹುಡುಗರ ಬಗ್ಗೆ ಗಲಾಟೆ ಮಾಡಬೇಕು, ಎಷ್ಟು ಬಜೆಟ್ ತೆಪ್ಸಿದ್ದಾರಲ್ಲ, ಏನ್ ಮಾಡ್ಬೇಕೀಗ? ನಿಯಮ ಮಾಡ್ಲಿಕ್ಕೆ ಹೋಗಬೇಡಿ. ಅವ್ರಿಗೆ ಅರ್ಥ ಆಗಿಬಿಟ್ರೆ ಸಾಕಲ್ಲ. ಉದ್ದೇಶ ಇರೋದೇನೀಗ? ಅವನಿಗೆ ಅರ್ಥ ಆಗಬೇಕಲ್ಲ. ನೋಡ್ ಬೆಂಕಿ ಇದೆ ಅಂತ ಹೇಳ್ಬೇಕಾಗಿದೆ ಅಷ್ಟೇ. ಬೆಂಕಿ ಇದೆ ಅಂತ ಅವ್ರಿಗೆ ಅರ್ಥ ಆಗ್ಬೇಕಾದ್ರೆ ಎಷ್ಟು ಹೇಳ್ಬೇಕು ಅಷ್ಟು ಹೇಳ್ಬೇಕು. ಐದಾದ್ರೆ ಐದು ಹೇಳಿ, ಐದು ಎರಡು ಸರ್ತಿ ಹೇಳಿ, ಮೂರು ಸರ್ತಿ ಹೇಳಿ. ಅಂತೂ ಅರ್ಥ ಮಾಡ್ಕೊಳ್ಳೋ ಉದ್ದೇಶ ಇದ್ದಾಗ ಅದನ್ನ ಲಿಮಿಟ್ ಮಾಡೋದಕ್ಕೆ ಅರ್ಥ ಇಲ್ಲ. ಕೇತು ಗರ್ಭ ಪ್ರತಿಜ್ಞಾ ಕೇವಲ ಅಪಿ. ಯಾವ ರೀತಿ ಈಗ ಧೂಮವಾನ್ ಪರ್ವತಃ ಅಗ್ನಿಮಾನ್ ಅಂದ್ರೆ ಸಾಕು. ಒಂದೇ ವಾಕ್ಯ ಹೇಳಿ ಫಾರ್ಮುಲ ಇಲ್ಲ, ಬೇರೆ ಬೇರೆ ಫಾರ್ಮುಲ ಇದೆ. ಹಾಗಿದ್ರೂ ಸಾಕು. ಧೂಪತಿ ಜ್ಞಾಪಿಕಾ ಇದೆ ಶೇಷ, ಧೂಮವಾನ್ ಪರ್ವತೋ ಅಗ್ನಿಮಾನ್ ಆ ರೀತಿ ಹೇಳಿದ. ಇತಿ ಹೇತು ಗರ್ಭ ಪ್ರತಿ, ಹೇತು ಗರ್ಭ ಅಂದ್ರೇನು? ಹೇತು ಅದರೊಳಗೆ ಸೇರಿಬಿಟ್ಟಿದೆ. ಏನ್ರಿ ದಾನ ಮಾಡ್ತಾನ ಮಾಡ್ತಾ ಮಾಡ್ತಾ ಶ್ರೀಮಂತ ಅಂದ್ಬಿಟ್ಟ. ದಾನ ಮಾಡಿದ ಶ್ರೀಮಂತ, ಕೋಟ್ಯಧೀಶ ಅಂದ. ದಾನಕ್ಕೆ ಕಾರಣ ಏನು ಬಂತೀಗ? ಶ್ರೀಮಂತನಾಗಿರೋದು ಸಾಕ್ಷಿ. ಅದಕ್ಕೆ ಶ್ರೀಮಂತ ದಾನ ಮಾಡಿದೆ ಅನ್ಬೇಕಾದ್ರೆ ದುಡ್ಡೆಲ್ಲಿ ತೊಂದ್ಬಾರ್ದು. ಶ್ರೀಮಂತ ಪದ್ದಲ್ಲಿ ಉತ್ತರ ಇದೆ. ಶ್ರೀಮಂತ ಪದ್ದಲ್ಲಿ ಉತ್ತರ ಇರೋದ್ರಿಂದ ಅಲ್ಲಿ ದಾನ ಮಾಡಿದ ಅನ್ನೋದು ಶ್ರೀಮಂತ ಅಂತ ಹೇಳ್ಬಿಟ್ರೆ ಸಾಕು. ಆದ್ರೆ ಬಡವ ದಾನ ಮಾಡಿದ ಅಂತ ಹೇಳಬೇಕಾಗ ಬಡವ ಅವನು ಇವತ್ತು ಲಾಟ್ರಿ ಹೊಡೆದು ಮಾಡದ ಅಂತ ಹೇಳ್ಬೋದು. ಒಂದು ಕಾರಣ ಕೊಡ್ಬೇಕು, ಇದು ಕಾರಣ ಕೊಡಬೇಕಾಗಿಲ್ಲ. ಶ್ರೀಮಂತ ಅನ್ನೋದಕ್ಕೆ ಎಸ್ಟಾಬ್ಲಿಷ್ ಆದ ಶ್ರೀಮಂತನಿಗೆ ಏನ್ ಬೇಕಾಗಿಲ್ಲ? ದಾನ ಕೊಡೋದು ಮತ್ತೇನು ಕಾರಣ ಬೇಕಾಗಿಲ್ಲ. ಕೆಪಾಸಿಟಿ ಇರೋರು ಪ್ರೂವ್ಡ್. ಅದರಿಂದನೇ ವಿಚಿತ್ರ ಹೇಳ್ತಾರೆ ನೋಡಿ, ವಿಹಾಯ ಉಪಪತ್ತಿ ಜ್ಞಾಪಿಕ ಭವತಿ ನ ಕೋಪಿ ನಿಯಮ ಪಕ್ಷೋ ಯುಜ್ಯ. ಅದಕ್ಕೆ ನ ಕೋಪಿ ನಿಯಮ ಪಕ್ಷೋ ಯುಜ್ಯತೆ. ನಿಯಮ ಅಂತ ನೀವು ರೂಲ್ ಮಾಡ್ಕೋತೀರಲ್ಲ, ಆ ರೂಲ್ ಪಕ್ಷನೇ ಬೇಕಿಲ್ಲ. ತಾವನ್ ಮಾತ್ರ ಉಪಪತ್ತೇರ್ಬೋದೇ ಜಾತಿಯೇ ಅವಯವಾಂತರಂ ವದತ ಆಧಿಕ್ಯ ಪ್ರಸಂಗ. ಅದಕ್ಕೆ ಹೇಳುತ್ತಾರೆ ಅಧಿಕ ಪ್ರಸಂಗ ಅಂತೀವಲ್ಲ ಹಾಗಾಗುತ್ತೆ. ಅವ್ನು ಗೊತ್ತಾದ್ರೆ ಮತ್ತೆ ಹೇಳೋಕೆ ಏನಾಗುತ್ತೆ ಅಲ್ಲಿಗೆ? ಅಧಿಕ ಪ್ರಸಂಗ ಆಗುತ್ತೆ ಹೊರತು ಅಧಿಕ ಪ್ರಸಂಗ ಆದ್ರೆ ಆಧಿಕ್ಯ ಪ್ರಸಂಗ. ಆಧಿಕ್ಯ ಅಂದ್ರೆ ಏನೋ ಹಿಂದೆ ಹೇಳಿದ್ದಾರೆ, ನ್ಯೂನ ಅಧಿಕ. ಹೇಳಬೇಕಾದಷ್ಟು ಹೇಳದ ಹೋದ್ರೆ ನ್ಯೂನ, ಜಾಸ್ತಿ ಹೇಳ್ಬಿಟ್ರೆ ಏನದು ಅಧಿಕ. ದೋಷ ಬರೋದ್ರಿಂದ ಹೇಳೋದಕ್ಕೆ ಹೋಗಬಾರದು. ನಚೈವಂ ತ್ರಭಯವಾಭ್ಯೋಪಮೇ ವ್ಯಾಘಾತ. ದೂರವೇ ಹೇಳಿದ್ರೆ ಅಂತ ಕೇಳಿದ್ರೆ ಜನರಲ್ಲ ಹೇಳಿದ್ದಷ್ಟೇ ಹೊರತು ಇನ್ಸಿಸ್ಟ್ ಮಾಡಬೇಕಾಗಿಲ್ಲ. ಎಷ್ಟೇತಾವತಾನ ಬೋಧ ತಂಪ್ರತಿ ತತಭಿಧಾನಶ್ಚೇ ಇಷ್ಟತ್ವ. ಯಾರಿಗೆ ಇಷ್ಟು ಮಾತ್ರಕ್ಕೆ ಅರ್ಥ ಆಗಲಿಲ್ಲ ಸ್ವಲ್ಪ ಹೇಳೋದಕ್ಕೆ ಉಪಯೋಗ ಇದೆ. ಯಾತಕ್ಕೆಂದ್ರೆ ವಿಚಿತ್ರ ಬುದ್ಧಯೋ ಪುರುಷ ಆಯ್ತು, ಇಂಪಾರ್ಟೆಂಟ್. ವಿಚಿತ್ರ ಕರು ವಾರುಷ ಬುದ್ಧಯ ಅಂತ ಅಲ್ಲಿ ಹೇಳ್ತಾರೆ. ಮನುಷ್ಯರ ಬುದ್ಧಿ ಬಹಳ ವಿಚಿತ್ರವಾದದ್ದು. ನಾವು ಹೀಗೆ ಇರಬೇಕು ಅಂತ ಹೇಳಕ್ ಬರೋದಿಲ್ಲ. ಕೆಲವು ಒಳ್ಳೆ ಮಾತು ಹೇಳಿದ್ರೆ ಸಿಟ್ ಮಾಡೋರಿರ್ತಾರೆ, ಕೆಲವು ಬೈದ್ರು ಖುಷಿ ಪಡ್ತಾರೆ. ಅಂತ ನೀವು ಮಾಡ್ತೇನೆ ಅದಕ್ಕೆ ಸ್ವರೂಪನೇ ಅಂತ ಕೆಲವರು ಇರ್ತಾರೆ, ಜೋರ ಹೊಡಿತಾರೆ, ಇನ್ನು ಪ್ರೀತಿ ಜಾಸ್ತಿ ಆಗಿಬಿಡುತ್ತೆ. ತಿಳಿತಲ್ಲ, ಕೆಲವು ಒಂದ್ ಮಾತು ಅಂದ್ರೆ ಸಾಕು ಕತೆ ಮುದುವೆ. ಯಾತಕ್ಕೆ ಮನುಷ್ಯರ ಸ್ವಭಾವ ಅಷ್ಟು, ನಾವೇನು ಮಾಡೋಕ್ಕಾಗಲ್ಲ. ಅದು ಎಲ್ಲರೂ ಒಂದು ವಿಷಯಕ್ಕೆ ರಿಯಾಕ್ಟ್ ಒಂದೇ ರೀತಿ ರಿಯಾಕ್ಟ್ ಮಾಡ್ತಾರೆ ಅಂತ ಏನೇ ಇಲ್ಲ. ಅಲ್ಲಿ ಕಂಸ ನೋಡಿ ಏನು ರಿಯಾಕ್ಟ್ ಮಾಡದ, ಕಂಸ ದೇವಕ್ಕೆ ಕೊಂದ ಹಾಕ್ಬಿಡ್ತೀನಿ ಅಂತ ಹೊರಟ. ಅದೇ ದ್ರೋಣಾಚಾರ್ಯರು ಕಾಲಿ ಬಿದ್ದವನ್ನ ಪಾಠ ಹೇಳ್ಕೊಟ್ಬಿಟ್ರೆ ಹೇಳಿಯಂತೆ. ಯಾತಕ್ಕೆ ಆ ಸ್ವರೂಪ ಡಿಪೆಂಡ್ ಆಗುತ್ತೆ, ಆ ಸ್ವರೂಪ ಹೇಗಿರುತ್ತೆ ಡಿಪೆಂಡ್ ಆಗುತ್ತೆ. ಕೆಲವು ಒಳ್ಳೆ ಸೆನ್ಸಲ್ಲಿ ತಗೊಳ್ಳೋರು ಇರ್ತಾರೆ, ಎಷ್ಟಂದ್ರು ಕೂಡ ಒಳ್ಳೆ ಸೆನ್ಸಲ್ಲಿ ತಗೋತಾರೆ. ಕೆಲವರು ಎಷ್ಟು ಒಳ್ಳೆ ಸೆನ್ಸಲ್ಲಿ ಹೇಳಿದ್ರು ಕೂಡ ಇಲ್ಲಿ ಕೂಡ್ರಿ ಅಂದ್ರೆ ಹೇಳ್ರಿ, ಕೂಡ್ರಿ ಅಂತ ಹೇಳಿದ ತಕ್ಷಣ ನಮ್ಗೆ ಅಲ್ಲಿ ಬೇರೆಯವ್ರು ಕಂಡ ಕಂಡ್ರೆ ನೀವೀಗ ಉಪಚಾರ ಮಾಡ್ಬೇಕಾ ನಮಗೆ. ಉಪಚಾರ ನೋಡಿ ಉಪಚಾರ ಮಾಡಲಿಲ್ಲ, ನಮ್ಮವರು ಎಕ್ಸಾಕ್ಟ್ ಮಾಡ್ತೀರಿ ಅಂತಾರೆ. ಮಾತಾಡಿದ ತಪ್ಪು, ಕೂತಿರ ತಪ್ಪು, ನಿಂತಿರೋ ತಪ್ಪು ಅಂತಲ್ಲ ಅಂತ ಕೇಳ್ತಿರ್ತಾರೆ. ಅವ್ರು ಏನ್ ಮಾಡಕ್ ಆಗದೆ, ಅದು ಏನ್ ಮಾಡಿದ್ರು ಅಷ್ಟೇನೆ, ಕೊಟ್ರೆ ಕೊಟ್ರಿ ಅಂತ ಬೈತಾರೆ, ಕೊಡದೆ ಹೋದ್ರೆ ನೋಡಿದ್ರೆ ಕೊಡ್ಲಿಲ್ಲ ಅಂತ ಕೇಳ್ತಾರೆ. ಅವ್ರು ಏನ್ ಹೇಳ್ಬೇಕು ಅವ್ರಿಗೀಗ, ಹುಚ್ಚರು ಅಂತ ಹೆಸರು. ಕೆಲವರು ಮಾತ್ರ ಬಹಳ ರೀಸನಬಲ್ ಮಾತಾಡೋದಿರ್ತಾರೆ. ಅಂತವ್ರ ಜೊತೆ ವ್ಯವಹಾರ ಮಾಡಾಗೆ ಎಲ್ಲರೂ ಮನುಷ್ಯರು ನಾವೇ ಎಕ್ಸೆಪ್ಟ್ ಮಾಡದೆ ಇರಬೇಕಾಗಿಲ್ವಲ್ಲ. ವಿಚಿತ್ರ ಕದು ಮನುಷ್ಯ ಬಾರುಷ ಬುದ್ಧಯ, ವಿಚಿತ್ರ ಬುದ್ಧ ಯೋಗಿ ಪುರುಷ, ಎರಡು ಒಂದೇ. ವಿಚಿತ್ರ ಬುದ್ಧಿ ಮನುಷ್ಯರಿರೋದ್ರಿಂದ ಪರಾರ್ಥಾನಮಾನಕ್ಕೆ ಎಷ್ಟಿರಬೇಕು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದು ನಮ್ಮ ಕ್ಲಾಸ್ನಲ್ಲೂ ಹಾಗೆ ನಿಂತಿಟ್ಕೊಂಬೋಣ. ದಡ್ಡರಿರ್ತಾರೆ, ಭಾರಿ ಬುದ್ಧಿವಂತರು ಇರ್ತಾರೆ. ಆ ದಡ್ಡರಿಗೆ ಹೇಳಿದ್ರೆ ಬುದ್ಧಿವಂತ ಉಪಯೋಗ ಇಲ್ಲ. ಬುದ್ಧಿವಂತ ದಡ್ಡರಿಗೆ ಅರ್ಥ ಆಗೋದಿಲ್ಲ. ಏನ್ ಮಾಡ್ಬೇಕಾಗ, ಒಂದು ಬ್ಯಾಲೆನ್ಸ್ ಮಾಡಬೇಕಷ್ಟೇ. ಸೊ ಇಬ್ಬರಿಗೂ ತಿಳಿಯ ಹಾಗೆ ಹೇಳಬೇಕು. ಅದೇ ರೀತಿನೇ ಸಾಮಾನ್ಯವಾಗಿ ನಾವು ಐದು ನಿಯಮ ಮಾಡಿದ್ರೆ ಪ್ರತಿಜ್ಞಾ ಹೇತು ಮೂರಂತ ಇಟ್ಕೊಂಡಿರೋಣ. ಪ್ರಸಂಗ ಬಂದು ಹೆಚ್ಚು ಕಡಿಮೆ ಮಾಡ್ಕೊಳ್ಳೋಕೆ ಬರುತ್ತೆ ಹೊರತು ನಿಯಮ ಮಾತ್ರ ಮಾಡಬೇಡಿ. ಅದನ್ನ ಹೇಳಿದ್ರು ಇತೋಪಿ ನಿಯಮ ಪರೀಕ್ಷೋ ಯುಜ್ಯತೆ ಇತ್ಯಾಹ ಸಿದ್ಧೋ ಪ್ರತಿಜ್ಞಾಯಾಮ್ ಹೇತು ಮಾತ್ರಂಚ. ಕೆಲವೊಮ್ಮೆ ಹೇತು ಮಾತ್ರ ಸಾಕು. ಯಾವ ರೀತಿ ಅಂದ್ರೆ ಅಯೋಧೂಮ ಅಂತ ಹೇಳಿ ಅಷ್ಟೇ, ಅಯೋಧೂಮ ಅಷ್ಟೇ, ಇನ್ನೇನು ಅಲ್ಲೇ ಇಲ್ಲ. ಉಳಿದ್ರೆ ಅರ್ಥ ಮಾಡ್ಕೋಬಿಟ್ರೆ ಹೇಳಿದ ತಕ್ಷಣ ಅದು ಏನ್ ಹೇಳಿದ್ದು, ಹೇತು ಮಾತ್ರ, ಇನ್ನೇನು ಹೇಳಿಲ್ಲ. ಪರ್ವತಾದ ಸಿದ್ಧೋ ಪ್ರತಿಜ್ಞಾಯಾಮ್ ಹೇತು ಮಾತ್ರಂಚ ಪರ್ವತಾದ ಅಗ್ನಿಮಾನಯಂ ಇತಿ ವಿಧಿಯುಕ್ತ ಕಶ್ಚಿತ್ ಬ್ರೂತೆ ನಾಗ್ನಿಮಾನ್ ಪರ್ವತ ಇತಿ ಅನ್ಯಸ್ತು ಅಗ್ನಿಮಾನ್ ಇತಿ. ಇಬ್ಬರು ಜಗಳಾಡ್ತಿದ್ದಾರೆ ಪರ್ವತದಲ್ಲಿ, ಬೆಂಕಿ ಇದೆ ಅಂತೊಪ್ಪ, ಬೆಂಕಿ ಇಲ್ಲ ಅಂತೊಪ್ಪ. ಇದನ್ನ ನೋಡಿದ ಇನ್ನೊಬ್ಬ, ವಿವಾದೇನ ಇವ ಪ್ರತಿಜ್ಞಾ ಸಿದ್ಧೋ ಕುತೋ ಅಗ್ನಿಮಾನ್ ಇತಿ ಪೃಷ್ಠೋ ಯಥಾ ಧೂಮವತ್ವ. ನೋಡು, ನಾನು ಹೇಳೋದು ಕರೆಕ್ಟ್, ಅಲ್ಲಿ ಧೂಮ ಇದೆ ನೋಡು ಅಂತ ಹೇಳಿ ಮುದುವೈತಾರೆ. ಇನ್ಯಾವ್ದು ಹೇತು ಎಲ್ಲ ಸಿದ್ಧ ಆಗಿಬಿಟ್ಟಿದೆ, ಪ್ರತಿಜ್ಞಾ ಇತ್ತೆ ಸಿದ್ಧ ಆಗೋಗ್ಬಿಟ್ಟಿದೆ, ಹೇತು ಒಂದೇ ಬೇಕಾಗಿ. ಇತಿ ಬ್ರೂಯಾ ತದಾಪಿ ಭವಂತೆ ಉಪತಿ ಜ್ಞಾನಮಿತಿ ನಾವ ಇವ ನಿಯಮೋ ಯುಕ್ತ ಇತಿ. ಅದಕ್ಕೆ ಅವಯವ ನಿಯಮ ಅಂಬುದನ್ನು ಯಾವ ಕಾಲಕ್ಕೂ ನಾವು ಅಕ್ಸೆಪ್ಟ್ ಮಾಡಬೇಕಾಗಿಲ್ಲ. ಇತೋಪಿ ನ ಯುಕ್ತ ಇತ್ಯಾಹ ದೃಷ್ಟಾಂತ ಸಪ್ರತಿಜ್ಞೋ ಹೇತು ಗರ್ಭ. ದೃಷ್ಟಾಂತ ಸಪ್ರತಿಜ್ಞಾ ಪ್ಲಸ್ ಹೇತು, ಪ್ರತಿಜ್ಞಾ ಸಮೇತವಾದ ದೃಷ್ಟಾಂತ, ಹೇತು ಗರ್ಭವಾದ ದೃಷ್ಟಾಂತ. ಅಷ್ಟು ಹೇಳಿದಾಗ ಹೇಗೆ, ಧೂಮವನ್ ಮಹಾನಸವತ್ ಪರ್ವತೋ ಅಗ್ನಿಮಾನ್, ಧೂಮವನ್ ಮಹಾನಸವತ್ ಪರ್ವತೋ ಅಗ್ನಿಮಾನ್. ಧೂಮ ಹೊಂದಿರತಕ್ಕಂತಹ ಈ ಒಂದು ಅಡಿಗೆ ಮನೆಯಂತೆ ಪರ್ವತ ಇರೋದ್ರಿಂದ ಅದು ಅಗ್ನಿಯನ್ನು ಹೊಂದಿದೆ. ಈ ರೀತಿ ಬೇಕಾದ್ರೆ ಹೇಳಬಹುದು. ಕೇಳೋ ನಿಯಮ, ಕೇಳೋ ಒಂದು ಯೋಗ್ಯತೆ ಅದರ ಮೇಲೆ ಡಿಪೆಂಡ್ ಆಗೋದ್ರಿಂದ ಯಾವ ರೀತಿ ನಿಯಮಗಳನ್ನು ಮಾಡಬೇಡಿ ಅಂತ ಹೇಳ್ಬಿಡ್ತಾರೆ. ನಿರ್ದೋಷೋಪಪತ್ತಿರಿ ಅನುಮಾ ಇತ್ಯುಕ್ತಂ ಕೋ ದೋಷ ಉಪಪತ್ತೇ ಸಂಭವತಿ ನಿರ್ದೋಷೋಪಪತ್ತಿ ಅನುಮಾ ಇತಿ ಮುಕ್ತಂ. ಸರಿ ಬಿಡಿ, ಒಂದು ಸ್ಟೇಜ್ ಮುಗೀತೀಗ. ಯಾವ ಸ್ಟೇಜ್ ಮುಗೀತೋ, ಅನುಮಾನ ಡಿಫೈನ್ ಮಾಡಿದ್ದಾಯ್ತೋ, ಬೇರೆಯವರು ಏನೇನು ಹೇಳ್ತಾರೆ ಅಂತ ಹೇಳಿ ವಿಮರ್ಶೆ ಮಾಡಿದ್ದಾಯ್ತೋ, ಕೊನೆಗೆ ಅವಯವ ಪರಾರ್ಥಾನುಮಾನ ಸ್ವಾರ್ಥಾನುಮಾನ ಬಂದಿದ್ದರಿಂದ ಪರಾರ್ಥಾನುಮಾನಕ್ಕೆ ಎಷ್ಟು ಅವಯವ ಇರಬೇಕು ಅನ್ನೋದು ಡಿಸ್ಕಸ್ ಮಾಡಿ. ಈ ಯಾವ್ದು ಉಳ್ಕೊಳ್ತೀಗ, ನಿರ್ದೋಷೋಪತ್ತಿ ಅನುಮಾನಂ ಅಂತ ಹೇಳಿದ್ರಲ್ಲ, ಈ ದೋಷಗಳು ಯಾವುದು ಅಂತ ಪ್ರಶ್ನೆ. ಪ್ರತ್ಯಕ್ಷ ಏನಾಗಿರಬೇಕು, ಪ್ರತ್ಯಕ್ಷ ಕೂಡ ನಿರ್ದೋಷ ಆಗಿರಬೇಕು. ಪ್ರತ್ಯಕ್ಷ ಎಷ್ಟೆಷ್ಟಿದೆ, ಸಾಕ್ಷಿ, ಮನಸ್ಸು, ಐದು ಜ್ಞಾನೇಂದ್ರಿಯ, ಒಟ್ಟು ಏಳಾಯ್ತು. ಅದು ಬರೀ ಹೊರಗಿಂದಷ್ಟೇ ತಗೊಂಡ್ರೆ ಆರಾಯ್ತು, ಹೊರಗಿಂದ ಸೇರಿಸಿದ್ರೆ ಏಳಾಯ್ತು, ಬರೀ ಪೂರ್ತಿ ಹೊರಗಿಂದ ತಗೊಂಡ್ಬಿಟ್ರೆ ಐದೇ ಆಯ್ತು. ಗೊತ್ತಾಯ್ತಾ, ಮನಸ್ಸಿನ ಸೇರಿಸಿದ್ರೆ ಆರು, ಸಾಕ್ಷಿ ಸೇರಿಸಿದ್ರೆ ಏಳು. ಪ್ರತ್ಯಕ್ಷ ಇಷ್ಟ ಆಯ್ತು. ಈಗ ದೋಷ ಇರಬಾರದು ಅಂತ ಹೇಳಿದ್ರು. ದೋಷ ಪ್ರತ್ಯಕ್ಷ ದೋಷಗಳು ಯಾವ್ದು, ಕಣ್ಣಿಗೆ ದೋಷ ಯಾವುದು, ಕಾಚ ಕಾಮಾಲಾದಯ ಅಂತ ಹೇಳ್ತಾರೆ. ಕಾಚ ಅಂದ್ರೆ ಕ್ಯಾಟ್ರಾಕ್ಟ್ ಬರೋದು, ಕಾಮಾಲ ಅಂತ ಹೇಳಿದ್ರೆ ಏನು ಜಾಂಡಿಸ್ ಬರೋದು, ಅವೆಲ್ಲ ದೋಷಗಳು. ಅದೇ ರೀತಿ ಕಿವಿಗೆ ಕೆಲವು ದೋಷಗಳು, ಅದಿನ್ನು ಕಣ್ಣಿಗಿಂತ ಕೆಲವು ದೋಷ, ಶಾರ್ಟ್ ಸೈಟ್, ಲಾಂಗ್ ಸೈಟ್, ಅವು ಬೇರೆ ಇವೆಲ್ಲ ಅಂತ ದೋಷಗಳಿರುತ್ತೆ. ಅದೇ ರೀತಿ ಚರ್ಮಕ್ಕೆ ರೋಗಾದಿಗಳು ಬಂದಾಗಿಲ್ಲ, ಮೂಗಿಗೆ ನೆಗಡಿ ಆದಾಗ ದೋಷ ಬಂದೋಯ್ತದೆ, ರುಚಿ ವಾಸನೆ ಗೊತ್ತಾಗೋದಿಲ್ಲ ಅಂತ ದೋಷ ಇಲ್ಲದೆ ಹೋದಾಗ ವ್ಯಾಲಿಡ್. ನಾಲಿಗೆಗೆ ರುಚಿ ರೋಗ ಬಂದಿದೆ, ನಾಲಿಗೆ ಕೆಲಸ ಮಾಡೋದಿಲ್ಲ ಅಂತದ್ದು ಇಲ್ಲದೆ ಹೋದಾಗ ಸರಿನೇ ಅರ್ಥ ಆಯ್ತು. ಅನುಮಾನಕ್ಕೆ ದೋಷಗಳು ಅಂದ್ರೆ ಯಾವ್ದು ಆಗಿದ್ರೆ, ಅನುಮಾನಕ್ಕೆ ನಿರ್ದೋಷೋಪತಿ ಅನುಮಾನ ಅಂತ ಹೇಳಿದ್ರಲ್ಲ, ದೋಷಗಳು ಯಾವುದು ಅಂದ್ರೆ ಕೋದೋಷ ಉಪತ್ತೆಯೇ ಸಂಭವತಿ ದ್ವಿವಿಧ ಉಪತ್ತಿ ದೋಷ. ಉಪಪತ್ತಿ ದೋಷ ಎರಡು ವಿಧವಾದದ್ದು, ಉಪಪತ್ತಿ ದೋಷ ಅನ್ನೋದು ಎರಡು ವಿಧ. ಸಾಕ್ಷಾತ್ ವಾಚನಿಕಶ್ಚ ಸಾಕ್ಷಾತ್ ದೋಷ ಅಂದ್ರೇನು? ರಾಂಗ್ ಹೇತು ಕೊಟ್ರೆ ಸಾಕ್ಷಾತ್ ಉಪಪತ್ತಿನೇ ತಪ್ಪದು, ರಾಂಗ್ ಹೇತು ಕೊಟ್ಬಿಟ್ರೆ. ಯಾತಕ್ಕೆ ಅಲ್ಲಿ ಪಾತ್ರೆ ಪಡಕ ಇವೆ, ಆದ್ರಿಂದ ಅಗ್ನಿ ಇರಬಹುದು. ಸ್ಟೋರ್ ರೂಮ್ ಅಲ್ಲಿ ಪಾತ್ರೆ ಪಡಕ ಅಗ್ನಿಯಲ್ಲಿರುತ್ತೆ. ಅಲ್ಲಿ ಪಾತ್ರೆಗಳಿದ್ ಮಾತ್ರ ಏನಿರಬೇಕಾಗಿಲ್ಲ, ಅಗ್ನಿ ಸರಿಯಾದ ಹೇತು ಅಲ್ಲ, ಹೇತು ದೋಷ. ಇನ್ನು ಕೆಲವು ವಚನ ದೋಷ, ಹೇತು ಸರಿಯಾಗಿದ್ದು ತಪ್ಪು ತಪ್ಪ ಹೇಳ್ತಾರಷ್ಟೇ, ಹೇತು ಕರೆಕ್ಟ್ ಆಗಿದೆ ಅವನು ಹೇಳಕ್ ಬರ್ತಾ ಇಲ್ಲ, ಅದೇನು ವಚನ ದೋಷ ಅಂತ ಕರೀತಾರೆ. ಯಹ ತತ್ರ ಉಪತ್ತೇನೇವ ಸಾಧನ ದೋಷಾಣ ಕ್ಷಮತ್ವ ಅಪಾತಕ ಸಾಕ್ಷಾತ್ ಉಪಪತ್ತಿ ದೋಷ ತಂ ವಿಭಜ್ಯ ದರ್ಶಯತಿ. ಉಪಪತ್ತಿ ದೋಷವು ವಿರೋಧ ಅಸಂಗತಿ. ಉಪಪತ್ತಿ ದೋಷಗಳು ಎರಡು, ವಿರೋಧ ಮತ್ತು ಅಸಂಗತಿ. ವಿರೋಧ ಮತ್ತು ಅಸಂಗತಿ ಅಂತ ಎರಡು ದೋಷಗಳು ಉಪಪತ್ತಿಗಿದೆ. ಉಪಪತ್ತಿ ಅಂದ್ರೆ ಯಾವುದು? ಪರ್ವತ ವನ್ಯಮ ನಮ್ಮದು ಉಪಪತ್ತಿ ಯಾವುದು? ಅಲ್ಲಿರೋದು ಉಪಪತ್ತಿ ಧೂಮ, ಧೂಮ ಉಪಪತ್ತಿ. ಉಪಪತ್ತಿ ದೋಷವು ದ್ವಿಧ, ವಿರೋಧ ಅಸಂಗತಿಶ್ಚ. ವಿರೋಧ ಅಂತ ಒಂದು ದೋಷ, ಅಸಂಗತಿ ಅಂತ ಇನ್ನೊಂದು ದೋಷ. ವಿರೋಧ ಅಂದ್ರೇನು? ಅಸಂಗತಿಯನ್ನು ಹೇಳ್ತಾರೆ. ಅನ್ವಯ ಯೋಗ್ಯತಾ ವಿರಹೋ ವಿರೋಧ, ಅನ್ವಯ ಯೋಗ್ಯತಾ ವಿರಹ ವಿರೋಧ. ಹೇಗೆ ಅಂದ್ರೆ ಅಗ್ನಿನಾ ಸಿಂಚತಿ ಅಂತ, ಅಗ್ನಿ ತಗೊಂಡು ಪ್ರೋಕ್ಷಣೆ ಮಾಡ್ತಾರೆ ಅಂತ. ಏನ್ ಹೇಳ್ಬೇಕು ಅದಕ್ಕೆ? ಏನ್ ಅಗ್ನಿ ತಗೊಂಡು ಮುಟ್ಲಕ್ಕೆ ಆಗ ಪ್ರೋಕ್ಷಣೆ ಮಾಡ್ತಾನೆ ಅದರಿಂದ. ಆದ್ರಿಂದ ಪ್ರೋಕ್ಷಣೆ ಮಾಡೋ ಕೈಲಿ ಹಾಕೋಬೇಕು ಫಸ್ಟ್ ಅವ್ರು. ಹೀಗೆ ಹಾಕಿರೋ ಪ್ರೋಕ್ಷಣೆ ಅಂತ ಕರೆಯೋದಿಲ್ಲ, ತೆರೋ ಸಾಧ್ಯ ಇಲ್ಲ. ಆಕಾಂಕ್ಷಾಭಾವ ಅಸಂಗತಿ. ಅಸಂಗತಿ ಅಂದ್ರೇನು? ಯಾವುದು ಇರಲವೆಂಟ ಅಂತ ಹೇಳಿದ್ರೆ ಅಸಂಗತಿ. ಸಂಗತಿ ಅಂದ್ರೆ ಕನೆಕ್ಟೆಡ್, ಡಿಸ್ಕನೆಕ್ಟೆಡ್ ಥಿಂಗ್ ಹೇಳಿದ್ರೆ ಏನಾಗುತ್ತದು? ಅಸಂಗತಿ ಆಗುತ್ತೆ, ಇರಲವೆಂಟ. ಆ ದೋಷ ಎರಡು ದೋಷ ಇರಬಾರ್ದು. ಉದಾಹರಣೆಗೆ ಅವನು ಮೂಕ, ಎಷ್ಟರ ಮಾತಾಡ್ತಾನಲ್ಲ ಅಂತ ಹೇತು ಗೊತ್ತಾಯ್ತಾ? ಎಷ್ಟರ ಮಾತಾಡ್ತಾನೆ ಮೂಕ, ಮೂಕ ಶಬ್ದ ಅರ್ಥನೇ ಗೊತ್ತಿಲ್ಲ ಅಂತ ಆಯ್ತು ಅವನಿಗೆ. ಅವ್ನು ಮೂಕತ್ವಕ್ಕೆ ಅವ್ನು ಮಾತಾಡಿದಕ್ಕೆ ಏನಿದೆ ಆಕ್ಚುಲಿ? ವಿರೋಧ ಇದೆ, ದೊಡ್ಡ ಹೇತು ಕೊಟ್ಬಿಟ್ಟೆ ಸರಿ ಅಂತ ಹೇಳಿ ಹಾಗೆ ಹೇಳಬಾರ. ಒಂದು ಸಂಬಂಧ ಇಲ್ಲ, ಅಸಂಗತಿ ಹೇಳಿದ. ಅದು ಅವನು ಭಾರಿ ಇದರಲ್ಲಿ ಭಾರಿ ಸರ ಮಾತಾಡ್ತಾನಾದ್ರಿಂದ ಗೊತ್ತಾಯ್ತಿಲ್ಲ ಅವ್ರು ಕಳ್ಳನಾಗಿರ್ಬೇಕು ಅಂತ ಹೇಳ್ಬಿಟ್ಟ. ಮಾತಾಡಿದ ಕಳ್ತನಕ್ಕೆ ಸಂಬಂಧ ಇದೆ ಪಾಪ? ಅದಕ್ಕೆ ಸಂಬಂಧನೇ ಇಲ್ಲ. ಮಾತ ಬುದ್ಧಿವಂತನಾಗಿ ಪ್ರಾಮಾಣಿಕನಾಗಿರ್ಬೋದು, ಆ ನಿಯಮ ಏನಿಲ್ಲ ಅದಕ್ಕೆ. ಅಂತ ಹೇಳ್ತು ಕೊಟ್ರೆ ಏನಾಗುತ್ತದು? ಅಸಂಗತಿ ಅಂತ ಕರೀತಾರೆ. ಇನ್ನೊಂದು ದೃಷ್ಟಾಂತ ಕೊಡ್ಬೇಕಾದ್ರೆ ಆಮ್ರಾನ್ ಪೃಷ್ಠ ಗೋವಿದಾರ ರಾಜಕ್ಷೆ. ಮಾವಿನ ಗಿಡದ ಬಗ್ಗೆ ಮಾತಾಡೋದ್ರೆ ಗೋವಿದಾರದ ಬಗ್ಗೆ ಹೆಚ್ಚೆ ಬರದಾಕ್ಬಿಟ್ಟಿದ್ರಿ ಅಂತ. ಏ ಸಂಬಂಧ ಇರೋ ಅದಕ್ಕೆ ಅರ್ಥಾತ್ ಸಂಬಂಧ ಇಲ್ಲ. ಏನಂತಾರೆ ಅದಕ್ಕೆ? ಮಾತು ಅದು ಚೆನ್ನಾಗಿ ಹೇಳಿದ್ರೆ ಅರ್ಬೇಕು, ಕರೆಕ್ಟ್ ಆಗಿ ಹೇಳಿದ್ದಾರೆ. ಅದೇನಲ್ಲ ಅದು? ಅಸಂಗತಿ. ಇವತ್ತು ಸಾರು ಹಾಕರು ಹುಳಿ ಹಾಕಿಬಿಟ್ಟು ಸಿಟ್ಟು ಬರುತ್ತೋ ಇಲ್ವೋ? ಅದಕ್ಕೆ ಅಸಂಗತಿ. ಅದೇ ಮಜ್ಜಿಗೆ ಕೇಳಿದ ಇನ್ನೊಂದು ಹಾಕಿಬಿಟ್ರೆ, ಬರ್ತದ ಕಾಲಕ್ಕೆ ಮಜ್ಜಿಗೆ ಕೇಳಿದ ಮೊಸರು ಹಾಕಿಬಿಟ್ಟೆ, ಏನಾಯ್ತು ಈಗ? ಭಯಂಕರ ಸಂಗತಿ. ಏನಾಯ್ತು? ಊಟ ಮಾಡಾಗಿಲ್ಲ ಅವ್ರು. ಬೇರೆ ದಿವಸ ಆದ್ರೆ ಏನೋ ಮಾಡಬಹುದು, ಅವತ್ತೇನಾಗುತ್ತೆ? ರಥನೇ ಹೋಗ್ಬಿಡುತ್ತ, ಮೊಸರು ಬರೋದಿಲ್ಲ ಅಂದ್ರೆ ದೃಷ್ಟಂಗ ಅಸಂಗತಿ. ಅರ್ಥ ಮಾಡಿಕೊಂಡ್ರೆ ರಿಲೆವೆಂಟ್ ಇರಲೆವೆಂಟ್ ಎಂಬುದು ಕೂಡ ಉಪತ್ತಿಯ ದೋಷ. ಇಮೌಚ ಅರ್ಥ ವಚನ ಇವರಿಗೆ ಸಂಭವತಃ ಅರ್ಥ ಅಸಾಧುತ್ವ ವಚನಶಾಪಿ ತಥಾತ್ವಾದಿ. ಉಪತ್ತಿ ದೋಷಗಳು ಉಪತ್ತಿಗೂ ಸಾಕ್ಷಾತ್ ದೋಷನೂ ಆಗಿರಬಹುದು. ವಚನ ದೋಷ ಅಂದ್ರೇನು? ಹೇಳಬೇಕಾಗಬೇಕಾದ್ರೂ ತಪ್ಪಾಗಬಹುದು, ಅವೆರಡನ್ನೂ ಅವಾಯ್ಡ್ ಮಾಡಬೇಕು. ವಚನ ಶೈವ ಅಸಾಧುತ್ವಾಪಾದಕೋ ವಾಚನಿಕ ದೋಷ ತಂ ವಿಭಜ್ಯ ದರ್ಶಯತಿ. ತಂ ವಿಭಜ್ಯ ದರ್ಶಯತಿ. ಇನ್ನೂ ಕೆಲವಿದೆ. ಇದು ಬೆಂಕಿನೇ, ಯಾಕೆ ಎಷ್ಟು ತಣ್ಣಗಿದೆ ನೋಡು ಅಂತ. ಎಂತ ಹೇತು ಅದು? ವಿರುದ್ಧ ಹೇತು. ಬೆಂಕಿನೇ ಭಾರಿ ತಣ್ಣಗಿದೆ ಅಂತ ಹೇಳಿದ. ಇದು ಫ್ರಿಜ್ ಇರಬೇಕು, ಎಷ್ಟು ಉರಿತಾ ಇದೆ ಅಲ್ರಿ ಅಂತ ಹೇಳ್ತಾರೆ. ಬಿಂಜು ಉರಿಯುತ್ತಾ? ಅವರ ವಿರುದ್ಧ ಅಂತ ಕರೀತಾರೆ. ವಿರುದ್ಧವಾದ ಮಾತುಗಳನ್ನು ಹಾಗೆ ಹೇಳ್ತಾರೆ. ವಚನ ವಚನ ಶೈವ ಅಸಾಧುತ್ವಾಪಾದಕೋ ವಾಚನಿಕ ದೋಷ ತಂ ವಿಭಜ್ಯ ದರ್ಶಯತಿ. ಉಪಪತ್ತಿ ದೋಷ ಇದೆ, ವಚನ ದೋಷ ಇದೆ. ಉಪಪತ್ತಿ ದೋಷ ಇದ್ದಾಗ ಹೇತು ಇಟ್ ಸೆಲ್ಫ್ ಇಸ್ ರಾಂಗ್ ಅಂತ ಅದು ಉಪ್ಪಿಟ್ಟು ಬಿಡಬೇಕಾಗ. ವಚನ ದೋಷ ಇದ್ದಾಗ ಉಪ್ಪತ್ತಿ ಸರಿ ಇದೆ, ಇವಳು ಸರಿಯಾಗಿ ಹೇಳಕ್ ಬರ್ತಾ ಇಲ್ಲ. ಸೊ ಏನ್ ಮಾಡಿದ್ರೆ ಸರಿ ಹೋಗುತ್ತೆ? ಅದು ಕರೆಕ್ಟ್ ಮಾಡಿದ್ರೆ ಸರಿ ಹೋಗುತ್ತೆ, ಹೇಳೋ ಪ್ರೋಸೆಸ್ ಕರೆಕ್ಟ್ ಮಾಡಿಬಿಟ್ಟು ಸರಿ ಹೋಗ್ಬಿಡುತ್ತೆ. ಅದಕ್ಕೆ ನ್ಯೂನಾಧಿಕೆ ವಾಚನಿಕೆ. ವಿರೋಧ ಅಸಂಗತಿ ಯಾವುದರ ದೋಷಗಳು? ಉಪಪತ್ತಿ ದೋಷಗಳು. ಈ ನ್ಯೂನಾಧಿಕ, ನ್ಯೂನ ಮತ್ತು ಅಧಿಕ, ಕಡಿಮೆ ಹೇಳೋದು ಹೆಚ್ಚೇಳೋದು ಯಾವ್ದ್ರ ದೋಷ? ಅದು ವಚನ ದೋಷಗಳು. ಕಡಿಮೆ ಹೇಳೋದು ಹೆಚ್ಚೇಳೋದು ಅಂತ ಹೇಳ್ತಾರೆ. ಈಗ ದ್ವಿಧೋ ವಾಚನಿಕ ದೋಷ ನ್ಯೂನಂ ಅಧಿಕಂಚೇತಿ. ನ್ಯೂನಂ ಅಧಿಕಂಚೇತಿ, ನ್ಯೂನ ಅಂತ ಒಂದು ದೋಷ, ಅಧಿಕ ಅಂತ ಇನ್ನೊಂದು ದೋಷ. ಅಪೇಕ್ಷಿತ ಅಸಂಪೂರ್ತಿ ನ್ಯೂನಂ, ಅಪೇಕ್ಷಿತ ಅಸಂಪೂರ್ತಿ ನ್ಯೂನಂ. ಕೇಳಿದ್ದು ಇನ್ನು ಪೂರ್ತಿ ಹೇಳದೆ ಹೋದ್ರೆ ಅಂತಾರೆ ಅದು ನ್ಯೂನ. ಕೇಳಿದ್ ಪೂರ್ತಿ ಹೇಳದೆ ಹೋದ್ರೆ ನ್ಯೂನ. ಉದಾಹರಣೆಗೆ ಪರ್ವತದಲ್ಲಿ ಧೂಮ ಬೆಂಕಿ ಇದೆ ಅಂತ ಯಾತಕ್ಕೆ ಸುಮಕ್ಕು ಮುಂದೆ ಮಾತಾಡಲೇ ಇಲ್ಲ? ಯಾಕೆ? ಏನ್ ಹೇಳ್ಬೇಕಾಗಿತ್ತು ಅವನೀಗ? ಧೂಮ ಅಂತ ಹೇಳ್ಬೇಕಾಗಿತ್ತು. ಆದ್ರೆ ದೋಷಕ್ಕೆ ಏನ್ ದೋಷ ಬಂತಲ್ಲ ಈಗ? ನ್ಯೂನ. ಆಮೇಲೆ ಏನ್ ಮಾಡಿದ? ಪರ್ವತ ವನ್ಯಮ ಧೂಮ ಅಂತಂದ. ಜೊತೆಗೆ ಇನ್ನೇನು ಕತೆ ಶುರು ಮಾಡಿದೆ ಮತ್ತೆ ಹೇಳೋದಕ್ಕೋಸ್ಕರ, ಎಷ್ಟೊಂದು ಜನ ಇದ್ದಾರೆ ಹಾಗೆ ಹೀಗೆ ಅಂತ ಹೇಳಿದ. ಅವೆಲ್ಲ ಪ್ರಯೋಜನ ಇಲ್ಲ. ಎಷ್ಟು ಜನ ಇದ್ರು ಅಷ್ಟೇ, ಜನ ಇಲ್ಲ ಹೋದ್ರು ಅಷ್ಟೇ. ಹೊಗೆ ಇದ್ರೆ ಏನಿರ್ಬೇಕಲ್ಲಿ? ಬೆಂಕಿ ಅಧಿಕ. ಯಾವ್ದು ಅನಪೇಕ್ಷಿತ, ಯಾವ್ದು ಅನ್ವಾಂಟೆಡ್ ಅಂತ ಹೇಳಿದ್ರೆ ಅಧಿಕ. ವಾಂಟೆಡ್ ಹೇಳದೆ ಹೋದ್ರೆ ನ್ಯೂನ, ಅಪೇಕ್ಷಿತ ಅಂದ್ರೆ ವಾಂಟೆಡ್. ವಾಂಟೆಡ್ ಯಾವುದು ಅದನ್ನ ಹೇಳದೆ ಹೋದ್ರೆ ನ್ಯೂನ, ಅದು ಅನ್ವಾಂಟೆಡ್ ಹೇಳಿದ್ರೆ ಅಧಿಕ. ಏನ ಯಾವುದಕ್ಕ ಅಲ್ಲ, ಆ ರೂಲ್ ರೂಲೇ ಅದು. ಯಾಕೆಂದ್ರೆ ಕಡಿಮೆ ಹೇಳಿದ್ರೆ ಕಡೆ, ಯಾರು ಹೇಳಿದ್ರು ಕಡಿಮೆ ಹೇಳಿದ್ರು ಕಡಿಮೆನೆ, ಯಾರು ಹೇಳಿದ್ರು ಹೆಚ್ಚು ಹೇಳಿದ್ರು ಹೆಚ್ಚೇನೆ. ಅಲ್ಲಿ ಹಾಗಲ್ಲ, ಪರಾರ್ಥಾರ್ಥ ಏನಾಗಿತ್ತು ಅಂದ್ರೆ ಕೇಳೋನೊಬ್ಬನಿದ್ದಾನೆ, ಅರ್ಥ ಆಯ್ತು. ಈಗ ಅವನು ಹೇಳೋದಕ್ಕೆ ಹೋದಾಗ ಇವನು ವಾಕ್ಯ ಪೂರ್ತಿ ಹೇಳಬೇಕಾದ ನಿಯಮ ಇದೆ. ಅವನು ಎಕ್ಸ್ಪೆಕ್ಟ್ ಮಾಡ್ತಾನ, ಅದನ್ನ ಎಕ್ಸ್ಪೆಕ್ಟ್ ಮಾಡಿದಾಗ ಹೇಳಿದ್ರೆ ತಪ್ಪಾಗಲಿಲ್ಲ, ಎಕ್ಸ್ಪೆಕ್ಟ್ ಮಾಡದೆ ಹೋದ ದೋಷ ಅಲ್ಲ. ಜನರಲ್ಲಿ ಯುಕ್ತಿ ಕೊಟ್ಟಾಗ ಒಂದೇ ಒಂದು ಎಕ್ಸ್ಪೆಕ್ಟ್ ಇದ್ದಾರೆ, ಇದ್ರ ಮುಂದೆ ಏನಪ್ಪ ಅಂತ ಕೇಳ್ತಾರೆ. ಅದು ಹೇಳ್ಬೇಕು, ಹೆಚ್ಚು ಹೇಳಬೇಕಾಗಿಲ್ಲ. ಆದ್ರೆ ಎಷ್ಟು ಬೇಕೋ ಅಷ್ಟು ಹೇಳಲೇಬೇಕು, ಬೇಕಾದಷ್ಟು ಹೇಳಲೇಬೇಕು. ಆಮೇಲೆ ಬೇಡವಾದಷ್ಟು ಬೇಡದ ಅವಾಯ್ಡ್ ಮಾಡಲೂ ಬೇಕಾದ್ರೆ ಏನೋ ಅಂತ ದೋಷ ಅಲ್ಲ, ಅದು ದೋಷನೇ. ಯಾಕೆ ಯಾವ್ದು ಯಾವಾಗ ದೋಷ ಆಗುತ್ತೆ ಗೊತ್ತಾ, ಅದು ಟೆಲಿಗ್ರಾಮ್ ಕೊಟ್ಟ ದೋಷ ಆಗುತ್ತೆ. ಹೋಗ್ತಾನೆ ಟೆಲಿಗ್ರಾಮ್ ಕೊಟ್ಟಾಗ ಏನ್ ದೋಷ ಆಯ್ತು, ದುಡ್ಡು ಕಡಿಮೆ ಇದೆ, ಜಾಸ್ತಿ ವಾರ್ನಿಂಗ್ಸ್ ಕೊಟ್ಟ ಕ್ಯಾನ್ಸಲ್ ಆಯ್ತು. ಅದೇ ರೀತಿ ಕರೆನ್ಸಿ ಕಡಿಮೆ ಇತ್ತು, ಹೆಚ್ಚು ಮಾತಾಡಿದ್ರೆ ಏನಾಯ್ತಾಗ ಮೊಬೈಲ್ನಲ್ಲಿ ಆಫ್ ಆಗಿ ಇನ್ನು ಏನೋ ಕತೆ ಹೇಳುತ್ತೆ ಅಂತ ಬಂದ್ಲಿವ್ ನಾವು, ಆ ಹೇತು ಹೇಳುತ್ತೆ ಕಟ್ ಆಗಿ ಹೋಯ್ತು ಕರೆನ್ಸಿ ಆಫ್ ಆಗಿದೆ, ಮುಖ್ಯ ಹೇತು ಹೇಳೇ ಇಲ್ಲ ಅವ್ರಿಗೆ, ಅದು ಲಾಸ್ ಆಯ್ತು. ಅದು ಪ್ರಾಬ್ಲಮ್ ಬಂತಲ್ಲ ದೇವ, ಎಂತ ದೋಷ ಅಲ್ಲ ಅದು, ಮನೆಯಾಳ ದೋಷ ಅಲ್ಲ, ಬಟ್ ಪ್ರಾಬ್ಲಮ್ ಏನಿದೆ ಅಂತ ಕೇಳಿ ಸ್ವಲ್ಪ ದೋಷ ಇದೆ. ಮೊದಲೇ ಮಾತ್ರ ಭಾರಿ ಡೇಂಜರಸ್ ಅದು, ಯಾವುದು ಬೆಂಕಿ ತಣ್ಣಗಿರುತ್ತೆ ಅಂತ ಹೇಳಿದ್ರೆ ಕೈ ಇಟ್ಬಿಟ್ಟ ಹೋಗಿ ಪಜೀತ ಆಯ್ತಲ್ಲ, ಕೈ ಸುಟ್ಕೊಂಡೇ ಬಿಟ್ಟ, ಅದರಿಂದ ದೋಷನೇ. ಆ ಸೀರಿಯಸ್ ಅಲ್ಲದೆ ಹೋದ್ರು ಕೂಡ ಕೆಲಸದ ಇಗ್ನೋರ್ ಬೇಕಾದ್ರೆ ಮಾಡಬಹುದು ನಾವು, ಬಟ್ ದೋಷ ಇಸ್ ದೋಷ ಅಷ್ಟೇ. ಅಥವಾ ಅಪೇಕ್ಷಿತ ಅಧಿಕಮಧಿಕಂ ನ್ಯೂನಾಧಿಕೇಚ ಪರಾರ್ಥ ಪ್ರಯೋಗ ಏವ ಸಂಭವತಃ. ಇದು ನಮ್ಗೆ ಊಟ ಕೂತ ಗೊತ್ತಾಗುತ್ತೆ, ಅವೆರಡು ಭ್ರಷ್ಟಾಚಾರ ರುಚಿ ಮಾಡಿರ್ತಾರೆ, ಎರಡೇ ಸತ್ತು ಕೇಳೋದಿಲ್ಲ. ಏನಾಯ್ತದ ನ್ಯೂನ, ಏನೇ ಹೇಳಿದ್ ಬಿಡಿ, ಎರಡೇ ಸತ್ತು ಕೇಳಲೇ ಇಲ್ಲ ಅಂತ ನ್ಯೂನ. ಆಮೇಲೆ ಚಲಿಸ್ಬಿಟ್ರು ಅದು ಅಧಿಕ, ಎರಡನೇ ಪಂಕ್ತಿ ಇಲ್ಲೇ ಇಲ್ಲ, ಮಧ್ಯ ಪಂಕ್ತಿ ಎಲ್ಲ ಚೆಲ್ಲಿಬಿಟ್ಟಿದ್ದಾರೆ. ಏನಾಯ್ತದ ಅಧಿಕ, ಇದ್ರ ದೋಷ ಬಂತೀಗ. ಯಾವ ದೋಷ ಬರ್ತಿರ್ಲಿಲ್ಲ ಪಾಪ, ಎರಡನೇ ಪಂಕ್ತಿ ಆಗಷ್ಟು ಇದ್ರೆ ಪರವಾಗಿಲ್ಲ, ಎರಡನೇ ಪಂಕ್ತಿ ಏನೂ ಇಲ್ಲ, ಇವರೆಲ್ಲ ಇಲ್ಲಿ ಚೆಲ್ಲಿಬಿಟ್ಟಿದ್ದ. ಅವ್ರು ಬೈತಾರಲ್ಲ, ಅದು ಎಂತ ಕೆಡಿಸ್ಬಿಟ್ಟೆ ಬಡಿಸೋನು ಅಂತ ಹೇಳ್ಬಿಟ್ಟು, ಎಷ್ಟು ದಿನ ಮಾಡಿರ್ತಾರೆ ಗೊತ್ತಾಯ್ತಾ, ಕೆರ್ ಬಡಿಸಿರೋದೆಲ್ಲ ಬಿಟ್ಬಿಟ್ಟಿರ್ತಾರೆ, ಕಷ್ಟಪಟ್ಟು ಅಡಿಗೆ ಮಾಡಿರ್ತಾರೆ, ಅಲ್ಲೇ ಆಮೇಲೆ ತೆಗೆದು ನೋಡಿದ್ರೆ ಲೈಟ್ ಬಿಟ್ಟೋಗ್ಬಿಟ್ರು, ಅದು ಯಾರು ಬಿಟ್ಟಾಗಿಲ್ಲ, ಅದು ಕೆಲಸ ಬಿಟ್ಟುಬಿಟ್ಟಿರ್ತಾರೆ. ಅಷ್ಟು ಇದ್ರ ಮೇಲೆ ಏನೋ ಬಿಟ್ಟಿದ್ರೆ ನೋಡಿರ್ತಾರೆ, ಇವರು ತಗೊಳ್ಳಿ ಯಾರೋ ತಗೊಳ್ಳಿಲ್ಲ, ಇವೆಲ್ಲ ಆಯ್ತು ಬಾಯಿ ಬಂದ ಬೈತಾರೆ. ಎಂತ ದೋಷಗಳಾಗುತ್ತೆ ಅದು ಸಮಯ ನೋಡಿಕೊಂಡು ಆ ದೋಷಗಳ ಇಂಟೆನ್ಸಿಟಿ ಡಿಫರ್ ಆಗುತ್ತೆ ಅಷ್ಟೇ. ಕೆಲವೊಮ್ಮೆ ಹೆಚ್ಚಾಗಬಹುದು, ಕೆಲವೊಮ್ಮೆ ಕಡಿಮೆ ಆಗಬಹುದು, ದೋಷ ದೋಷನೇ. ಕೆಲವರು ನಿಜವಾದ ದೋಷ ಅನುಭವಕ್ಕೆ ಬರೋದಲ್ಲಿ ಉಪ್ಪು ಕಡಿಮೆ ಆಗಿದೆ ದೋಷ, ಉಪ್ಪು ಹೆಚ್ಚಾಗಿದೆ ದೋಷ. ಏನೇ ಆದರೂ ಕೂಡ ಅದು ವಿಶಾಲದ ಹೋದ್ರು ಕೂಡ ಆ ಊಟ ಪೂರ್ತಿ ತಿಲ್ಲಕ್ಕಂತ ಆಗೋದಿಲ್ಲ ಅವನ ಕೈ. ಅಪೇಕ್ಷಿತ ಅಸಂಪೂರ್ತಿ ನ್ಯೂನಂ, ಅಪೇಕ್ಷಿತ ಅಧಿಕಂ ಅಧಿಕಂ ನ್ಯೂನಾಧಿಕೇಚ ಪರಾರ್ಥ ಪ್ರಯೋಗ ಇವ ಸಂಭವತಃ. ಇದು ಯಾವಾಗಲೂ ಸ್ವಾರ್ಥಾನುಮಾನಕ್ಕೆ ಹೇಳಬಾರ್ದಿದ್ದಾನೆ. ಅದಕ್ಕೆ ಇನ್ನೊಬ್ರು ಹೇಳೋಕ್ಕಾದ್ರೆ ಹೆಚ್ಚು ಹೇಳ್ತಾರೆ ಕಡಿಮೆ ಹೇಳ್ತಾರೆ ಬರೋದಾಗ ಹೇಳಿದ್ರೆ ತಾನೇ ಹೆಚ್ಚು ಕಡಿಮೆ ಬರೋದು. ಸ್ವಾರ್ಥಾನುಮಾನಕ್ಕೆ ಅಪ್ಲೈ ಆಗಲ್ಲ ಯಾವುದಕ್ಕಿದು, ಪರಾರ್ಥಾನುಮಾನಕ್ಕೆ ಮಾತ್ರ. ವಚನ ದ್ವಾರೇಣ ಉಪತ್ತೇರಿಪಿ ದೂಷಿತೇ ಶಾತಾಮಿತಿ, ವಚನ ದೋಷದಿಂದಾಗಿ ಉಪತ್ತಿ ದೋಷ ಕೂಡ ಹಾಗಾಗುತ್ತೆ. ನ ಕೇವಲ ಉಪತ್ತಿ ದೋಷಾಣಾಮೈವ ವಿರೋಧಾದಿಭಿ ಸಂಗ್ರಹ ಕಿಂ ನಾಮ, ಬರೀ ವಿರೋಧಾದಿಭಿಗಳಿಂದ ಉಪತ್ತಿ ದೋಷ ಸಂಗ್ರಹ ಆಗಲಿಲ್ಲ, ಇನ್ನೊಂದು ಕೆಲವು ಸೇರ್ಕೊಂಡಿದೆ. ಪರನಿರೂಪಿತ ಅಶೇಷ ನಿಗ್ರಹ ಸ್ಥಾನಾನ್ಯಪಿ ವಿರೋಧಾದಿಷು ಏವ ಅಂತರ್ಭವಂತೀತ್ಯಾಹ ಸಂವಾದಾನುಕ್ತಿಯುತಾಹ ನಿಗ್ರಹಾಹ. ಇದು ಹೊಸ ಪಾಯಿಂಟ್, ಈಗ ಅನುಮಾನ ದೋಷ ಮುಗಿತೀಗ. ಇನ್ನೊಂದೀಗ ಡಿಸ್ಕಷನ್ ಶುರುವಾಗ್ತಾ ಇದೆ, ವಾಕ್ಯಾರ್ಥ ಶುರುವಾಗ್ತಾ ಇದೆ. ವಾಕ್ಯಾರ್ಥದಲ್ಲಿ ಒಬ್ಬನು ಸೋತಾಗಿದ್ದೆ ಅಂತ ತೀರ್ಮಾನ ಮಾಡಬೇಕು ಅಂತ ಕೇಳಿದರೆ ನಾಲ್ಕಿದೆ ಈಗ, ಯಾವ್ಯಾವುದು ವಿರೋಧ, ಅಸಂಗತಿ, ನ್ಯೂನ, ಅಧಿಕ, ಆಮೇಲೆ ನಾಲ್ಕಾಯ್ತು. ಈಗ ಇನ್ನೂ ಎರಡು ಸೇರಿಸಿಬಿಟ್ರೆ ನಿಗ್ರಹಗಳು ಅಂತ ಕರೀತಾರೆ. ನಿಗ್ರಹಗಳು ಅಂದ್ರೇನು, ಪರ ನಿಗ್ರಹ ಅಂದ್ರೆ ಸೋಲ್ಸೋದಕ್ಕೆ ಟ್ರಿಕ್ ಇದು. ಅವನು ಮಾತಾಡಕ್ ಹೊರಟ ಈಗ ಪರ್ವತೋ ಒಂದು ನಿಮಾನ್ ಅಂತ ಹೇಳಿದ, ನಮಗೇನು ಎಕ್ಸಾಂಪಲ್ ಅರ್ಥ ಆಗುತ್ತೆ ಸರಿ ಹೋಗುತ್ತೆ. ಇವತ್ತು ಯಾವುದೋ ಒಂದು ಹೃದಯವರು ಸರ್ವೋತ್ತಮರು ಅಂತ ಹೇಳಿದ, ಪ್ರೂವ್ ಅಂತ ಕೇಳಿದ, ಉತ್ತರ ಕೊಡಲೇ ಇಲ್ಲ. ಏನಾಯ್ತು ಅಲ್ಲಿಗೆ ಸೋತ ಅಂತ, ಸೋತ್ಬಿಟ್ಟ, ಮಾತಾಡಕ್ ಆಗಲಿ. ಅದಕ್ಕೆ ಅನುಕ್ತಿ ಅಂತ ಹೇಳ್ತಾರೆ. ಸೊ ಅನುಕ್ತಿ ಅಂದ್ರೇನು, ಹೇಳಬೇಕಾದನ್ನು ಹೇಳದೇ ಇದ್ರೆ ಅನುಕ್ತಿ ಅಂತ ಕರೀತಾರೆ. ಹೇಳಬೇಕಾದ್ರೆ ಒಂದು ಹತ್ತರ ಕೇಳಿದ್ರೆ ಇವನು ಬಿದ್ದಿರ್ತಾರಲ್ಲ, ಭಾಷೆ ಬಿದ್ದಿರ್ತಾರಲ್ಲ, ಒನ್ ಟೂ ತ್ರೀ ಎಣ್ತಾರೆ, ಅಲ್ಲಿ ಹೇಳೋದಾರೆ ಅರ್ಥ ಅವನು ಸೋತ ಅಂತ. ಅಷ್ಟರೊಳಗೆ ಎದ್ದುಬಿಟ್ರೆ ಪರವಾಗಿಲ್ಲ, ಅವನು ರೆಸ್ಪಾಂಡ್ ಮಾಡದೆ ಹೋದಾಗ ಸೋತ್ಬಿಟ್ಟ ಅಂತ ಅರ್ಥ ಅನುಕ್ತಿ. ಸಂವಾದ ಅಂದ್ರೇನು, ಗಲಾಟೆ ಮಾಡಿದ್ದ, ಪರ್ವತದಲ್ಲಿ ಧೂಮ ಇದೆ ಬೆಂಕಿ ಇಲ್ಲ ಅಂತ ಗಲಾಟೆ ಮಾಡಿ ಶುರು ಮಾಡಿದ್ದ. ಆಮೇಲೆ ಮಾತಾಡ್ತಾ ಮಾಡ್ತಾರೆ ಏನ್ ಮಾಡ್ಬಿಟ್ಟ, ಆಮೇಲೆ ವಾದ್ಯಾರ್ಥ ಮಾಡ್ತಾ ಮಾಡ್ತಾ ಪರ್ವತದಲ್ಲಿ ಬೆಂಕಿ ಇದೆ ನೋಡಿದ್ರೆ ಶುರು ಮಾಡ್ದ. ಅವ್ನು ಆಕ್ಚುಲಿ ಒಪ್ಪಿಲ್ಲ ಅದನ್ನ, ಮಾತಾಡ್ತಾ ಮಾಡ್ತಾರ ಏನ್ ಮಾಡಿದ್ದಾನ ಅದನ್ನ ಒಪ್ಪಿಟ್ಬಿಟ್ಟ. ವಿಷ್ಣು ಸರ್ವತ ಅಂತ ಒಪ್ಪಿಲ್ಲ, ಮಧ್ಯದಲ್ಲಿ ವಿಷ್ಣು ಸರ್ವತ್ತವನಾಗಿರೋದು ಅವನೇ ಹೇಳ್ಬಿಟ್ಟ. ಅವಾಗ ಏನಾಯ್ತದ, ಸಂವಾದ, ಸಂವಾದ ಅಕ್ಸೆಪ್ಟಿಂಗ್ ಅಂತ. ಅವನೇನಿಲ್ಲ ಅಂತ ಹೇಳಿದ್ದ, ಅವ್ನೇನ್ ಮಾಡ್ಬಿಟ್ಟ, ಒಪ್ಕೊಂಡ್ಬಿಟ್ಟ. ನಾ ಮೂಕ ಅಂತ ಒಬ್ರು ಕೂಡಿಸಿ ಹೇಳಿದ್ರು, ಮಾತಾಡಬೇಡ ನಿನಗ ಮೂಕ ಹೇಳಿದ್ರು, ಎಲ್ಲ ಪಾಪ ಗಂಟೆ ಲೆಕ್ಚರ್ ಆಗಿತ್ತು, ಖುಷಿ ಆಯ್ತು ಕರೆಕ್ಟ್ ಅಂತ ಹೇಳ್ಬಿಡು. ಕಡೆ ಏನಾಯ್ಬಿಟ್ಟ ಅವರು ಜೋರಾಗಿ ಎಲ್ಲ ಹೇಳಿದ್ರೆ ಸತ್ಯ ಏನಾಯ್ತು, ಅವರಿಗೆ ಸತ್ಯ ಬೋಧವಾಯ್ತಾರೆ. ಒಂದು ಮಾತಿನಲ್ಲಿ ಇವರೆಲ್ಲ ತಿಳಿಸ್ಬಿಟ್ಟ, ಆಯ್ತಾ ಇಂತ ತಪ್ಪನ ಅನು ಸಂವಾದ. ಅವನಿಗೆ ಕೂಡಿಸೋರ್ ಗತಿ ಏನಾಗ್ಬೇಕು, ಲಾಯರ್ ಎಷ್ಟೊತ್ತಿಗೆ ಹೇಳ್ಕೊಟ್ಟಿರ್ತಾರೆ ಪಾಪ ವಿಟ್ನೆಸ್ಗಳಿಗೆ, ಅದು ಏನೋ ಹೇಳ್ಬಿಡ್ತಾರೆ, ಕಡೆಗೆ ಏನಾಗುತ್ತೆ ಅವರಿಗೆ, ಹಾಡ್ ಮಾಡ್ಬಿಟ್ಟ ಅಂತ ಹೇಳ್ಬಿಡ್ತಾರೆ. ಅವ್ರು ಕ್ಲಾಸ್ ಕ್ವಶನ್ ಮಾಡಿದ್ರೆ ಸಿಕ್ಕಾಕೊಂಡ್ಬಿಟ್ಟಿರ್ತಾರಲ್ಲ ಅವಾಗ ಸಿಕ್ಕ, ಇವೆಲ್ಲ ಈ ವಾಕ್ಯಗಳೆಲ್ಲ ದೋಷ. ಇದೆಲ್ಲ ನೆನಪಿದ್ರೆ ವಾಕ್ಯಾರ್ಥ ಮಾಡೋಕೆ ಉಪಯೋಗ ಬರುತ್ತೆ ಇವೆಲ್ಲ ಕೂಡ. ಆರು ಗೊತ್ತಿದ್ರೆ ವಿರೋಧ, ಅಸಂಗತಿ, ನ್ಯೂನ, ಅಧಿಕ, ಸಂವಾದ, ಅನುಕ್ತಿ. ಯಾರಲ್ಲಿ ಯಾವೊಂದು ತಪ್ಪು ಮಾಡಿದ್ರು ಏನಾಗ್ತಾನೆ ತಪ್ಪು ಮಾಡಿದವನು ಸೋತ ಅಂತ ಅರ್ಥ. ಇವ ಔಟ್ ಅಂತಾರಲ್ಲ ಹಾಗೆ. ಔಟ್ ಆಗ್ಲಿಕ್ಕೆ ಎಷ್ಟೇ ಎಷ್ಟು ಪದ್ಧತಿ ಇದೆಯಾಗ, ಬೋಲ್ಡ್ ಆಗ್ಬೋದು, ಕಾಟ್ ಆಗ್ಬೋದು, ಎಲ್ ಬಿ ಡಬ್ಲ್ಯೂ ಆಗ್ಬೋದು, ಹಿಟ್ ವಿಕೆಟ್ ಆಗ್ಬೋದು, ಏನೇನೋ ಆಗ್ಬೋದು ಹೋಗ್ತಾನೆ. ಅದೇ ರೀತಿಯಲ್ಲಿ ಎಷ್ಟು ಮೆಥಡ್ ಔಟಿಂಗ್ ಇರುತ್ತೋ ಅಷ್ಟು ಮೆಥಡ್ ಇದೆ. ವಾಕ್ಯಾರ್ಥ ಕೂತಾಗ ಸೋತ ಅಂದ್ರೆ ಇಷ್ಟು ಕಾರಣ ಇದೆ, ಅವ್ನು ಮಾತೇ ಆಡ್ಲಿಲ್ಲ ಸೋತ, ವಾಕ್ಯಾರ್ಥ ಜೋರ ಕುತ್ಕೊಂಡ್ಬಿಟ್ಟ, ಬಾಯೇ ಬಿಡ್ತಾ ಇಲ್ಲ, ಏನ್ ಮಾಡಿರ್ಕೂಡ. ಅವಾಗ ಏನಾಯ್ತು ಅಲ್ಲಿಗೆ ಸೋತ ಅಂತ. ಅವನೇನ್ ಮಾಡಿದೆ, ವಿರೋಧ ಮಾಡ್ಕೊಂಡ. ಏನ್ ಹೇಳೋದು ಕೊಟ್ಟಿದ್ದ, ಅದ್ವೈತ ಪುರ್ ಮಾಡ್ತೀನಿ ಅಂತ ಹೊರಟ, ದ್ವೈತ ಒಪ್ಕೊಂಡ್ಬಿಟ್ಟ. ಅದೇ ಆಚಾರ ಮಾಡಿದ ಕೆಲಸ. ಪದ್ಮತೀರ್ಥ ಏನ್ ಮಾಡ್ದ, ಆಚಾರ ಎಂತ ಕದ್ದು ಬಿಟ್ಟ, ಆಚಾರ ಹಿಡಿದ್ರ ಅವನ ಮನೆ ಹೇಳಿದ್ರು, ನೋಡಯ್ಯ ಭೇದ ಇದೆ ಎಲ್ಲ ಕಡೆ ಅಂತ ಹೇಳಿದ್ರು. ಅವ್ನು ಏನ್ ಮಾಡ್ಬಿಟ್ಟ, ಇಲ್ಲ ಭೇದ ಇಲ್ಲ ಅಂತ ಹೇಳಿದ್ರು, ಭೇದ ಇಲ್ಲೇ ಇಲ್ಲ. ನೀನ್ ತಪ್ಪು ಹೇಳ್ತಾ ಇದ್ದೆ ಅಂತ ಕೇಳಿದ್ರು, ನಾ ತಪ್ಪು ಹೇಳ್ತೇನೆ ಸುಳ್ಳು ಹೇಳ್ತೇನೆ ಅಂತ ಅಂತರ್ಯಾಮಿ ಗೊತ್ತು ಅಂತ ಹೇಳಿದ. ಏನಾಯ್ತು ಅಲ್ಲಿಗೀಗ, ಅಂತರ್ಯಾಮಿ ಒಪ್ಕೊಂಡ ತಕ್ಷಣ ಮುಂದೆ ಭೇದ ಒಪ್ಕೊಂಡ್ಬಿಟ್ಟ. ಅಂತರ್ಯಾಮಿ ಗೊತ್ತು ಅಂತ ಹೇಳಿದ ತಕ್ಷಣ ಆಚಾರ ಹೇಳ್ತಾ, ನೋಡಿದೇನಯ್ಯ ನೀನ್ ಎರಡು ಲೋಪಲತ್ತೆ ಅಂತರ್ಯಾಮಿ ಬರೋದು, ಒಂದರಲ್ಲಿ ಇನ್ನೊಂದಿದ್ರೆ ಒಂದ್ ಹೇಳಿದ್ರೆ ಅಂತರ್ಯಾಮಿ ಅಂತ ಸತ್ತು ಬಿಟ್ಟವ್. ಏನ್ ಹೇಳಕ್ ಕೊಟ್ಟಿದ್ದ ಆಪೋಸಿಟ್ ಆಯ್ತು. ಆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡ್ರೆ ಅವ ಸ್ವಾರಸ್ಯ ಗೊತ್ತಾಗುತ್ತೆ. ಬರೀ ಬದ್ಧವಿಜಯ ಹೋದಾಗ ಏನು ಸ್ವಾರಸ್ಯ ಗೊತ್ತಾಗೋದಿಲ್ಲ, ಇವನು ಟೆಕ್ನಿಕಲಿ ಗೊತ್ತಿದ್ರೆ ಸ್ವಾರಸ್ಯ ಗೊತ್ತಾಗುತ್ತೆ. ಬರೀ ಔಟ್ ಅಂತ ಗೊತ್ತಾಯ್ತು, ನೋಡಲು ಔಟ್ ಅಂತ ಗೊತ್ತಾಗುತ್ತೆ. ಗೇಮ್ ಗೊತ್ತಾಗುತ್ತೆ ಹೇಗೆ ಔಟ್ ಆದ, ಅವನು ಯೋಚನೆ ಮಾಡ್ತಾನೆ. ಆಗ ಅವನ್ ಏನ್ ಮಾಡ್ತಾನೆ, ಇದು ಕ್ಲಿಯರ್, ಅವನು ನಾಲೆಡ್ಜ್ ಎಂಜಾಯ್ಮೆಂಟ್ ಜಾಸ್ತಿ ಸಿಗುತ್ತೆ. ಔಟ್ ಆದ ಮೆಥಡ್ ಗೊತ್ತಾದಷ್ಟು ಕಾರಣ ಕೊಡ್ತಾನೆ. ಸಂವಾದ ಅನುಕ್ತಿಯುತಾಹ ನಿಗ್ರಹ, ನಿಗ್ರಹ ನಿಗ್ರಹ ಅಂತ ಶಬ್ದಕ್ಕೆ ಏನರ್ಥ ಅಂದ್ರೆ ನಿಗ್ರಹ ಸ್ಥಾನಾನಿ ಅಂತ ಅರ್ಥ. ನಿಗ್ರಹ ಸ್ಥಾನಗಳು ಅಂದ್ರೆ ಏನು ಅಂದ್ರೆ ಸೋಲಿಸೋದಕ್ಕೆ ಬೇಕಾಗಿರ್ತಕ್ಕಂತ ಕಾರಣಗಳು ಅಂತ ಅರ್ಥ. ಕಥಾಯಾಮ್ ಅಖಂಡಿತ ಅಹಂಕಾರೇಣ ಪರೇಣ ಪರಸ್ಯ ಅಹಂಕಾರ ಖಂಡನಂ ಪರಾಜಯೋ ನಿಗ್ರಹ. ಕಥಾಯಾಮ್ ಅಂದ್ರೆ ಡಿಸ್ಕಷನ್ ಅಂತ, ಕಥೆಗಳು ಅಂತ ಅರ್ಥ ಅಲ್ಲ. ಸಂಸ್ಕೃತದಲ್ಲಿ ಕಥೆ ಶಬ್ದಕ್ಕೆ ಏನರ್ಥ ಟೆಕ್ನಿಕಲಿ, ಈ ಶಾಸ್ತ್ರಕ್ಕೆ ಬಂದಾಗ ಡಿಸ್ಕಷನ್ ಅಂತ ಅರ್ಥ. ಅದರಲ್ಲಿ ಅಖಂಡಿತ ಅಹಂಕಾರೇಣ ನಾನು ಗೆಲ್ತೇನೆ ಅಂತ ಅಪಾಮ ಇಟ್ಕೊಂಡ್ಬಿಟ್ಟಿದ್ದಾರೆ. ಪರೇಣ ಪರಸ್ಯ ಅಹಂಕಾರ ಖಂಡನಂ ಪರಾಜಯ, ಇನ್ನೊಬ್ಬನ ಏನ್ ಮಾಡಿದ ಹೇಳಿ ತಪ್ಪು ಅಂದ್ಬಿಟ್ಟ, ಅಲ್ಲಿ ಏನಾಯ್ತು ಅಹಂಕಾರ ಹೋಯ್ತವನು. ಅದ ತನ್ನಿಮಿತ್ತ ಆ ಅಹಂಕಾರ ಹೋಗ್ಲಿಕ್ಕೆ ಏನು ಕಾರಣ ಇದೆ ಅಲ್ಲ, ಅದಕ್ಕೇನಂತಾರೆ ನಿಗ್ರಹ ಸ್ಥಾನ ಅಂತ ಕರೀತಾರೆ. ತತ್ವ ಅಪ್ರತಿಪತ್ತಿ ಲಿಂಗಮ್ಮ ನಿಗ್ರಹ ಸ್ಥಾನಂ, ತತ್ವವನ್ನ ತಿಳಿಸಿಕೊಳ್ಳಕ್ ಆಗದೆ ಇರೋದು ಕೂಡ ನಿಗ್ರಹ ಸ್ಥಾನ ಅಂತ ಹೆಸರಾಗುತ್ತೆ. ಸಾ ದ್ವಿವಿಧ ಅಪ್ರತಿಪತ್ತಿ ವಿಪ್ರತಿಪತ್ತಿಷ್ಟ ಇತಿ. ನಿಗ್ರಹ ಅಂಬೋದು ಎರಡು ವಿಧ, ಅಪ್ರತಿಪತ್ತಿ ವಿಪ್ರತಿಪತ್ತಿ. ಅಪ್ರತಿಪತ್ತಿ ಅಂದ್ರೇನು ತಿಳ್ಕೊಳ್ಳೇ ಇಲ್ಲ ಅವ್ರು, ಅವ್ನು ಹೇಳಿದ್ದೇ ಅರ್ಥ ಆಗಲಿಲ್ಲ. ಅಪ್ರತಿಪತ್ತಿ ವಿಪ್ರತಿಪತ್ತಿ ತಪ್ಪ ತಿಳ್ಕೊಂಡ, ಅದು ಕೂಡ ವಿ ಅಜ್ಞಾನ ವಿಪರೀತ ಜ್ಞಾನ ಅಂತೀವಲ್ಲ ಹಾಗೆ. ಅಜ್ಞಾನದಲ್ಲಿ ಜ್ಞಾನ ಇಲ್ಲ, ಪ್ರತಿಪತ್ತಿ ಅಂದ್ರೆ ಒಂದೇ, ಜ್ಞಾನ ಅಂದ್ರೆ ಒಂದೇ. ಅಪ್ರತಿಪತ್ತಿ ಅಂದ್ರೇನು, ವಾದಕ್ಕೆ ಜೋರಾಗಿ ವಾದಕ್ಕೆ ಕೂತ್ಕೊಂಡ, ಅವ್ನು ಮಾತಾಡಿದ್ರು ಅರ್ಥನೇ ಆಗ್ಲಿಲ್ಲ ಇವನಿಗೆ. ಅವ್ನು ಹೇಳಿದ್ದು ಅವ್ ಏನಂತಾರೆ, ಟೋಟಲ್ ಇನ್ಕಾಂಪಿಟೆಂಟ್ ಫೆಲೋ ಇವನು. ಜತಕ್ಕೆ ವಾಕ್ಯಾರ್ಥ ಮಾಡ್ತಿ ಬಂದಿದ್ದಾನೆ, ಸೋಲಿಸಿರಿದ್ದು ಬೇರೆ ಹೇಳ್ತಾ ಇದ್ದಾನೆ. ಇವನ್ ಏನ್ ಅರ್ಥ ಆಗ್ತಾ ಇಲ್ಲ, ಅವ್ನು ಹೇಳಿದ್ದೇ ಅರ್ಥ ಆಗ್ತಾರೆ. ಅಪ್ರತಿಪತ್ತಿ ಅಂತ ಅಥವಾ ತಪ್ಪು ತಿಳ್ಕೊಬಿಟ್ಟು ಏನ್ ಹೇಳಿದ ಅರ್ಥ, ಅಗ್ನಿ ಅಂದ್ರೆ ಏನು ತಿಳ್ಕೊತಾನೆ, ಇನ್ನೊಂದು ಏನೋ ತಿಳ್ಕೊತಾನೆ, ಅರ್ಥ ಆಗಿಲ್ಲ. ವಿಪ್ರತಿಪತ್ತಿಶ್ಚ ಇತಿ ಪರೋಕ್ತ ಸ್ವವ್ಯಕ್ತ ಪರೋಕ್ತ ಸ್ವವಕ್ತವ್ಯೋ ಅಜ್ಞಾನಂ ಅಪ್ರತಿಪತ್ತಿ. ಪರೋಕ್ತ ಸ್ವವಕ್ತವ್ಯಯೋ ಅಜ್ಞಾನಂ, ಅವನ್ ಏನ್ ಹೇಳಿದ ಗೊತ್ತಾಗೋದು, ತಾನೇನ್ ಹೇಳಬೇಕು ಗೊತ್ತಾಗೋದು, ಅದಕ್ಕೆ ಅಪ್ರತಿಪತ್ತಿ ಅಂತ ಕರೀತಾರೆ. ತಯೋರೇವು ವಿಪರೀತ ಜ್ಞಾನಂ ವಿಪ್ರತಿಪತ್ತಿ, ಅವ್ನು ಹೇಳಿದ ತಪ್ಪ ತಾನೇ ಹೇಳಬೇಕಾದ್ರೂ ತಪ್ಪು ಹೇಳ್ತಾನೆ, ಅವ್ರು ಹೇಳಿದ ತಪ್ಪು ತಿಳ್ಕೊಳ್ತಾರೆ, ಅದಕ್ಕೇನಂತ ತಿಳ್ಕೊಳ್ಳೇ ಇಲ್ಲ ಅಪ್ರತಿಪತ್ತಿ, ತಪ್ಪಾಗಿ ತಿಳ್ಕೊಂಡ ವಿಪ್ರತಿಪತ್ತಿ. ಇವೆರಡಿದ್ರು ಕೂಡ ಏನಾಗ್ತಾನೋ ಸೋತ ಅಂತ, ಎರಡರು ಯಾವ್ದಿದ್ರು ಸೋತಾಗಲಿ. ತಾನಿತ ಪ್ರತಿಜ್ಞಾಹಾನಿ, ಅದೇ ಆಚಾರ್ಯ ಇದು ಕೊಟ್ಟರು, ಕಾಶಿ ಹೊರಟಿದ್ರು ಇಂದ್ರಪುರಿ ಅಂತ ವಾದ ಕೂತ್ಕೊಂಡ, ವಾಕ್ಯಾರ್ಥ ನಡೀತು. ಜ್ಞಾನ ಬಂದ ಮೇಲೆ ಕರ್ಮಾಚರಣೆ ಮಾಡಿ ಏನು ಉಪಯೋಗ ಅಂತ ಪ್ರಶ್ನೆ ಮಾಡಿದ. ಆಚಾರ್ಯ ಏನ್ ಹೇಳಿದ್ರಾಗ, ಜ್ಞಾನ ಬರೋಕ್ಕಿಂತ ಮುಂಚೆ ಜ್ಞಾನ ಬರಲಿಕ್ಕೆ ಕಾರಣ, ಜ್ಞಾನ ಬಂದ ಏನ್ ಮಾಡಿದ್ರೆ ಮೋಕ್ಷದಲ್ಲಿ ಆನಂದ ವೃದ್ಧಿಗೆ ಕಾರಣ ಅಂತ ಹೇಳಿದ್ರು. ಉತ್ತರ ಕೊಡ್ಲಕ್ಕೆ ಬರಲಿಲ್ಲ ಅವರಿಗೆ. ಸ್ವಾಮಿ ಜ್ಞಾನ ಏನು ಅಂತ ಕೇಳಿದ, ಜ್ಞಾನ ಅಂದ್ರೆ ಏನು ಅಂತ ಕೇಳಿದ. ಆ ಸ್ಟೇಜಲ್ಲಿ ಆಚಾರ್ಯ ಏನಂತಾರೆ, ಅದೇ ಗೊತ್ತಿಲ್ಲದೆ ಬಂದೆಯಾ ಪುಣ್ಯಾತ್ಮ ಅಂತ ಕೇಳಿದ್ರು. ಜ್ಞಾನ ಅಂತಾನೆ ಗೊತ್ತಿಲ್ಲದೆ ಹೋದ್ರೆ ನೀನು ಜ್ಞಾನ ಬಗ್ಗೆ ಮಾತಾಡ್ತೀಯ ಅಂತ ನಿನಗೀಗ, ಅದಕ್ಕೇನಂತ ಕರೀತಾರೆ, ಏನಂತ ಕರೀತಾರೆ ಅದಕ್ಕೆ, ಯಾವ್ದು ಗೊತ್ತಿದ್ರೆ ಮಾತ್ರ ಮುಂದೆ ಮಾತಾಡಕ್ ಬರುತ್ತೋ ಅದು ಮಾತಾಡೋದಿಲ್ಲ ಅಂತ ಕೇಳಿದ್ರೆ ಏನಂತ ಹೇಳ್ತಾರೆ ಅದಕ್ಕೆ, ಅಜ್ಞಾನ. ಪೂರ್ತಿ ಅಜ್ಞಾನ ಇದೆ, ಆದ್ರಿಂದ ನೀನು ವಾಕ್ಯಾರ್ಥಕ್ಕೆ ಎಲಿಜಿಬಿಲಿಟಿನೇ ಇಲ್ಲ ಹೋಗು ಅಂತ ಹೇಳ್ಬಿಡ್ತಾರೆ. ಇಂಥ ಪ್ರಸಂಗ ಇರೋದು. ಅವ್ನು ಇನ್ನೊಬ್ರಿಗೆ ಒಳ್ಳೆ ಇಂಟರ್ವ್ಯೂ ಕರೆದಿದ್ದಾರೆ, ಅವ್ರು ಎಂ ಎಸ್ ಸಿ ಮಾಡಿದ್ದಾರೆ, ಎಸ್ ಎಲ್ ಸಿ ಪಾಸ್ ಆಗಿದ್ಯಾ ಅಂತ ಕೇಳ್ತಾನೆ, ಹೇಳ್ಬೇಕು ಅವನಿಗೆ. ಅವ್ನು ಇಂಟರ್ವ್ಯೂ ಮಾಡಿ ಏನು ಗೊತ್ತಿಲ್ಲ, ಇಂಟರ್ವ್ಯೂ ಮಾಡಿ ಯಾವ್ದು ಅಂತ ಗೊತ್ತಿಲ್ಲ, ಯಾರು ಪರೀಕ್ಷೆ ಮಾಡಿ ಎರಡು ಬಾಯಿ ಬಂದಾಗ ಕೇಳ್ತಾ ಇದ್ದ. ಅವಾಗ ಹೇಳ್ತೀವಿ ಇವ್ನು ಎಂತಾನೆ ಎಕ್ಸ್ಪರ್ಟ್ ಆಗಿ ಕೂಡಿಸಿದ್ವಿ ಅಲ್ಲ ಅಂತ ಹಳೆ ಹೊಡ್ಕೋತಾರ ಗೊತ್ತಾನೆ, ಎಸ್ ಎಲ್ ಸಿ ಆಗಿದೆ ನನಗೆ, ಆಯ್ತು ಪ್ರೂಫ್ ಏನಪ್ಪ ಅದಕ್ಕೆ ಅಂತ ಕೇಳೋಣ ಮತ್ತೆ. ಪಿ ಯು ಸಿ ಪಾಸ್ ಕಾರ್ಡ್ ಕೊಟ್ಟರು ಬಿಡೋದಿಲ್ಲ, ಎಸ್ ಎಲ್ ಸಿ ಆಗಿದ್ ಪ್ರೂವ್ ಮಾಡಿ ನೀವು. ಈ ರೀತಿ ಮಾಡಿದ್ರೆ ಅಸಂಬದ್ಧ ವಿಚಾರ, ಎಷ್ಟಾದ್ರೂ ಇಂಟರ್ವ್ಯೂ ಬೈಕೋತ ಬರ್ತಾರೆ ಕೆಲವರು, ಅದನ್ನ ಒಪ್ಪಿ ಯಾರು ಬಂದು ಹೇಳಿದ್ರು ಒಪ್ಪೋದಿಲ್ಲ. ಅವರೇ ಕೆಲವರು ಹಠ ಮಾಡ್ತಾರೆ, ಕೆಲವರು ಕಾಮನ್ ಸೆನ್ಸ್ ಇರುತ್ತೆ, ಎಲ್ಲರಿಗೆ ಅದು ಇರೋದಿಲ್ಲ. ಅವ್ರೇನ್ ಮಾಡ್ತಾರೆ, ಹಣ್ಣು ಮುದುಕ ತಿರುಪತಿ ದರ್ಶನಕ್ಕೆ ಹೋಗ್ತಾರೆ. ವಯಸ್ಕರಿಗೆ ಏನ್ ಮಾಡ್ತೇವೆ ನಾವೀಗ, ಗಣ ದರ್ಶನ ಹಾಕಿರ್ತಾರೆ. 90 ವರ್ಷದ ಮುದುಕ ಎ ಸರ್ಟಿಫಿಕೇಟ್ ತೋರಿಸಿ ಏನ್ ಮಾಡಬೇಕು ಅವನಿಗೀಗ? ಎ ಸರ್ಟಿಫಿಕೇಟ್ ತೋರಿಸೋದು ಕೇಳಿದ್ರೆ ಅವನು ಓದಕ್ಕೂ ಬರ ನೋಡಿದ್ರೆ ಗೊತ್ತಾಗಲ್ಲ ಎಷ್ಟು ಹುಡುಗರು ಸಿಕ್ಕವನು ಅಂತೇಳಿ. ಯಾವ ಡೌಟ್ ಬರ್ಬೇಕು ನಿಮಗೆ? 60 ಅಂತ ಇರ್ತಾರೆ, ಸ್ವಲ್ಪ ಆ ಕಡೆ ಕೇಳಿದ್ರೆ ಡೌಟ್ ಬರಬಹುದು. ಮತ್ತೆ ವೋಟಿಂಗ್ ಬರ್ತಾರೆ, ಸ್ವಲ್ಪ ಹೆಚ್ಚು ಕಡೆ ಬಿದ್ದರೆ ಕೇಳಬಹುದು. ಅವನ ಪ್ರೂ ಏಜ್ ಪ್ರೂಫ್ ತೋರಿಸೋದು ಮುದುಕನ್ನು ಕೇಳಿದ್ರೆ 18 ಆಗಿದ್ದೀನಿ ಅಂತ ಏನ್ ಮಾಡ್ಬೇಕು ಅವನಿಗೆ? ಅವ್ನು ಕೂತವ್ರು ಪ್ರೆಸಿಡೆಂಟ್ ಆಗ್ತಾನೆ ಅಂತವ್ರು ಅವನು ಭಾರಿ ದಡ್ಡ ಅಂತ. ಮತ್ತೆ ಅರ್ಧ ದಡ್ಡ ಅರ್ಧ ದಡ್ಡತನಕ್ಕೆ ಹೋಗಿ ದೊಡ್ಡ ಗಲಾಟೆಗಳಾಗಿಬಿಡುತ್ತೆ. ಪಾಪ ಅವ್ನು ತಂದಿರೋದ್ರೆ ಪ್ರಾಮಾಣಿಕ ಇರ್ತಾನೆ, ದೊಡ್ಡ ಕೇಸಾಗಿ ಅರ್ಧ ಗಂಟೆ ಕಾಯಿಸ್ಬಿಡ್ತಾನೆ, ಏನೋ ಆಗ್ಬಿಡುತ್ತೆ, ಹೊಡೆದಾಟ ಹೊಡೆದಾಟ ಕಟ್ಟೋಗ್ಬಿಡುತ್ತೆ. ಅಂತವ್ದು ಏನು ಉಪಯೋಗಿಸ್ಬೇಕಲ್ಲಿ? ಡಿಸ್ಕ್ರಿಪ್ಷನ್ ಪವರ್ ಉಪಯೋಗಿಸ್ಬೇಕು. ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಆಗಿರ್ತಾರೆ ಅಂತ. ಅದಕ್ಕೆಲ್ಲ ಏನ್ ಕೇಳಬೇಕಾಗಿಲ್ಲ, ಪ್ರೂಫ್ ಕೇಳಬೇಕಾಗಿಲ್ಲ. ಕುಂಟ ನಡ್ಕೊಂಡು ಬರ್ತಿರ್ತಾರೆ, ಕುಂಟ ಏನ್ ಪ್ರೂಫ್ ಅಂತ ಕೇಳಿದ್ರೆ ಒಂದು ಕಾಲ ಇಲ್ಲ ಪಾಪ, ಕುಂಟ ಅಂತ ಪ್ರೂವ್ ಮಾಡು. ನಮ್ಮ ರೂಲ್ಸ್ ಪ್ರಕಾರ ಪ್ರೂವ್ ಮಾಡ್ಬೇಕು, ನಿನಗೆ ಒಂದು ಸರ್ಟಿಫಿಕೇಟ್ ತರಬೇಕು ಅಂತ ಕೇಳಿದ್ರೆ ಬುದ್ಧಿವಂತ ಏನ್ ಮಾಡ್ತಾನಾಗ? ಬೇಕಿಲ್ಲ ಅಂತದ್ದು. ಕಾಲು ಅಕಸ್ಮಾತ್ ಸರಿ ಎಂದು ಕುಂಟುತ್ತಿದ್ರೆ ಯೋಚನೆ ಮಾಡಬಹುದು, ಇಲ್ಲೇ ಇಲ್ಲ ಕಾಲು ಪಾಪ ಅವರಿಗೆ ಅಷ್ಟಿಲ್ ನೀವು ಕುಂಟ ಅಂತ ಪ್ರೂವ್ ಮಾಡೋದು ಏನರ್ಥ? ಇವೆಲ್ಲ ಎಂಥ ವಿಷಯಗಳವೆಲ್ಲ ಆಬ್ವಿಯಸ್ ಅಂತೇಳಿ ಆ ಗುಂಪಿ ಸೇರಿದ್ದು. ಅದ್ರ ಬಗ್ಗೆ ಏನ್ ಕೇಳಬಾರದು, ಮತ್ತೆ ಪ್ರೂಫ್ ಕೇಳಬಾರದು. ಅದು ಕೇಳಿದ್ರೆ ಅವ್ರು ಏನಿಸ್ತಾನೆ? ದಡ್ಡ ಅನಿಸ್ತಾನೆ. ತಯೋರಿಯ ವಿಪರೀತ ಜ್ಞಾನ ವಿಪ್ರತಿಪತ್ತಿ. ಇಷ್ಟು ಹೇಳಿ ಒಟ್ಟು ನಾವು ಹೇಳಿದ್ದೇನೆ ಒಟ್ಟಿನ ಮೇಲೆ ವಾಕ್ಯಾರ್ಥ ಕೂತಾಗ ಸೋಲಿಸಕ್ಕೆ ಎಷ್ಟು ಕಾರಣಗಳು ಸಾಕು ನಮಗೆ? 6 ಸಾಕು. ಇಷ್ಟು ತಿಳ್ಕೊಂಡಿ, 6 ಸಾಕು. ಈಗ ಬೇರೆಯವರು ಹೇಳ್ತಾರೆ ಸ್ವಾಮಿ 22 ಕಾರಣ ಇವೆ ಅಂತ ಹೇಳ್ತಾರೆ. ಎಷ್ಟು ಜಾಸ್ತಿ ಮಾಡಿದ್ರು ಗೊತ್ತಾಯ್ತು? 22 ಕಾರಣ ಇದೆ. ಅದು ಒಂದರಲ್ಲಿ 24 ಸಪರೇಟ್ ಇದೆ. ಮತ್ತೆ ಎಷ್ಟಾಯ್ತು ಅಲ್ಲಿಗೆ? ಎಷ್ಟಾಯ್ತು ಅಲ್ಲಿಗೆ? 46 ಮಾಡಿ ಕೂತ್ಬಿಡ್ತಾರೆ. ಎಲ್ಲಿ 6 ಎಲ್ಲಿ 46? ಅದೇ ಆಚಾರ ಅವತಾರ ಮಾಡೋದು ಎಷ್ಟು ಸ್ಥಿತಿ ಕೆತ್ತೋಗಿತ್ತು ಅಂದ್ರೆ, ಇಷ್ಟೆಲ್ಲ ಇವ್ರು ತಪ್ಪು ತಿಳ್ಕೊಂಡು ಮುಂದೆ ಸರಿ ಮಾಡ್ತಾರೆ. ಈಗ ಇಷ್ಟೆಲ್ಲ ತಪ್ಪು ತಿಳ್ಕೊಂಡ್ಬಿಟ್ರೆ ಮುಂದೆ ಒಂದು ಕಾರು ಗುಂಟಾದವನ್ನ ಎವರೆಸ್ಟ್ ಹತ್ತಿನ ಹೋದಾಗತ್ತೆ ಅಷ್ಟೇ. ಮತ್ತೆ ನಾನು ಹೆಲ್ತೇ ನಾರ್ಮಲ್ ಇಲ್ಲ, ಕಾಲು ಸರಿ ಇಲ್ಲ, ಸಿಕ್ಕಾಬಟ್ಟೆ ರೋಗಗಳು ಬೇರೆ. ಎವರೆಸ್ಟ್ ಹತ್ತಿನ ಅಪ್ಲಿಕೇಶನ್ ಕೊಟ್ರೆ ಅವನು ಹೇಗೆ ಅಪ್ಲೈ ಆಗಿ ಹುಡುಕಾಗತ್ತೆ? ಈ ಸ್ಥಿತಿಯಲ್ಲಿ ಕಾಲ ಇತ್ತು. ಆಚಾರ ಅವತಾರ ಮಾಡೋದಕ್ಕಿಂತ ಮುಂಚೆ ಎಲ್ಲಾ ಸ್ಟೇಜ್ ಅಲ್ಲಿ ಜನಗಳು ಏನಾಗೋಗಿತ್ತು? ಫುಲ್ ಆಫ್ ಕನ್ಫ್ಯೂಷನ್. ಇವತ್ತು ಆಧುನಿಕರು ಇವೆಲ್ಲ ಬೇಗ ಅರ್ಥ ಆಗುತ್ತೆ. ಅದಕ್ಕೆ ಅಂದ್ರೆ ಹೊರಗಿನ ಜಗತ್ತಿಗೆ ಇಷ್ಟ ತಪ್ಪು ಮಾಡೋದಿಲ್ಲ, ಸೈನ್ಸ್ ಇಷ್ಟ ತಪ್ಪುಗಳು ಕಾಣೋದಿಲ್ಲ. ಅರ್ಥ ಆಯ್ತಾ? ಅವ್ರು ಹೇಳ್ತಾರೆ ಫ್ಯಾಕ್ಟ್ಸ್ ಅನಲೈಸ್ ಮಾಡೋಕೆ ಸೋಲ್ಬಹುದೇ ಹೊರತು ತೀರ ಬೇಸಿಕ್ ಇದ್ರಲ್ಲಿ ತಪ್ಪು ಮಾಡ್ತಾ ಇದ್ದಾರೆ. ಎಂಟ್ರಿನೇ ಫೌಂಡೇಶನ್ ತಪ್ಪಿದ್ದಾಗ ಇನ್ ಬಿಲ್ಡಿಂಗ್ ನೇಚರ್ ಹೇಗಿರ್ಬೋದು ಅಷ್ಟೇ. ಅದಕ್ಕೆ ಏನ್ ಮಾಡಿ ಪ್ರಮಾಣ ರಕ್ಷಣೆ ಬರೋದು ಅದೆಲ್ಲ ಕರೆಕ್ಟ್ ಮಾಡಿ. ಆಮೇಲೆ ತತ್ವಸಂಖ್ಯಾನ ತತ್ವಕ್ಕೆ ಬರೋದು ಇವೆಲ್ಲ ಪ್ರಮಾಣ, ಅದೇ ರಿಸಲ್ಟ್ ಆಫ್ ಪ್ರಮಾಣ. ಕಣ್ಣು ಅದು ರೂಪಜ್ಞಾನ ಎರಡನ್ನ ಹೇಗಿರ್ಬೇಕು ಆ ಥರ ಕರೆಕ್ಟ್ ತೋರಿಸಿಕೊಟ್ಟಿದ್ರಿಂದ ಸಿಂಪಲ್ ಆಯ್ತು. ಬೇರೆಯವ್ರನ್ನ ಕಾಂಪ್ಲಿಕೇಟ್ ಮಾಡೋಕೆ ಇನ್ನೊಂದು ಕಾರಣ ಏನು ಅಂದ್ರೆ, ಯಾವಾಗ ಕರೆಕ್ಟ್ ಡೈರೆಕ್ಟ್ ಹೇಳಿದಷ್ಟು ಕಾಂಪ್ಲಿಕೇಷನ್ ಮಾಡೋದು ಕಷ್ಟ ಆಗುತ್ತೆ. ಅವಾಗ ಏನ್ ಮಾಡ್ಬೇಕಾಗ? ರೌಂಡ್ ಔಟ್ ಮಾಡಿದಾಗ ಕನ್ಫ್ಯೂಷನ್ ಮಾಡಕ್ ಬರುತ್ತೆ. ಬೇರೆಯವ್ರು ಅದೊಂದು ಕುತಂತ್ರ ಮಾಡಿ, ತಾವು ಹೇಳೋದು ತಪ್ಪದ್ದು ಬೇರೆಯವ್ರಿಗೆ ಗೊತ್ತಾಗಬಾರದು ಅಂತ ಹೇಳಿ ದಾರಿ ತಪ್ಪಿಸೋ ರೀತಿ ಮಾಡಿ. ಇವೆಲ್ಲ ಮೋಸ. ಇದನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ಆಚಾರ್ಯ ಮಾಡಿದ ಪ್ರತಿಯೊಂದು ಎಷ್ಟು ಉಪಯುಕ್ತ ಕೆಲಸ ಅಂತ ಗೊತ್ತಾಗುತ್ತೆ. ನಾಳೆ ಎಲ್ಲ ನಾಳಿದ್ದಿರೋ ದಿವಸ ಆ ಬಗ್ಗೆ ಸ್ವಲ್ಪ ಅವೆಲ್ಲ ದೊಡ್ಡದ ಹೇಳಿದ್ರೆ ಬಹಳ ದಿಸಬೇಕಾಗುತ್ತೆ. ಒಟ್ಟು 4-5 ನೋಡ್ಬಿಟ್ರೆ ಅದು ಯಾರು ತಪ್ಪು ಹೇಳ್ತಾರೆ ಅಂತ ಗೊತ್ತಾಗ್ಬಿಟ್ಟು 22 3 ಕೇಸ್ ತಗೊಂಡ್ಬಿಟ್ರೆ ನಾವು ಏನ್ 6 ಹೇಳಿದ್ದೇವಲ್ಲ ಅದ್ರಲ್ಲಿ ಏನಾಗುತ್ತೆ? ಅದು ಹಿಂದೆ ಅನುಮಾನದ ಅರ್ಥಾಪತ್ಯವಲ್ಲಿ ಏನ್ ಮಾಡಿದ್ದೀವಿ ನಾವೀಗ? 3 ಸೇರಿಸಿರ್ಲಿಲ್ಲ. ಅದೇ ರೀತಿ 22 ಯಾವ್ದ್ರ ಸೇರ್ಸಕ್ ಬರುತ್ತೆ? 6 ಸೇರ್ಸಕ್ ಬರುತ್ತೆ. ಅದರಿಂದ 3 ಕೆಲವತ್ತು ಅಲ್ಲೇ ಅಲ್ಲ, ಕೆಲವು ನಿಧಾನ ಸ್ಥಾನಗಳೇ ಅಲ್ಲ, ಕೆಲವು ಏನಾಗಿದೆ ಇನ್ಕ್ಲೂಡ್ ಆಗುತ್ತೆ. ಅದು ತೋರಿಸ್ಬಿಟ್ರೆ ಬಹುದು. ಅದನ್ನ ನಾಡಿದ್ ನೋಡೋಣ. ನಮಃ ಪರಸ್ಮೈ ಪುರುಷಾಯ ಭೂಯತೆ ತದುದ್ಭವ.